हरिः ओम्। सुमतिभिरनुमेयम् शुभ्रकायम् सखायम् सुखमयमनपायम् मुक्त्युपायम् विमायम् ग्रहयमहममेयम् ध्येयमाम्नायकेयम् सदयमसदयेयम् श्रीसहायम् भजेयम्। वेदव्यासगुणासविद्याधीशसतम् वश माम् निराशम् गतक्लेशम् कुर्वनाशम् हरेनिशम्। लक्ष्मीम् लक्षणसम्पन्नाम् लक्ष्मणग्रजकाङ्क्षिणीम् लक्षयामि क्षणम् लक्षवित्तदात्रीम् कटाक्षतः। अभ्रमम् भङ्गरहितम् अजडम् विमलम् सदा आनन्दतीर्थमतुलम् भजे तापत्रयापहम्। तपो विद्याविरक्त्यादिसद्गुणौघाकरानहम् वादिराजगुरून् वन्दे हयग्रीवदयाश्रयान्। चित्रैः पदैश्च गम्भीरैर्वाक्यैरमानैरखण्डितैः गुरुभावम् विञ्जयन्ती भातु श्रीजयतीर्थवाक्। अर्थिकल्पितकल्पोऽयम् प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। रक्षयित्रे पोषयित्रे विद्यादत्रे मनःसते पित्रे मात्रे च मित्राय विश्वेशगुरवे नतिः। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ॐ। श्रीवेदान्तमहाचलम् हि परितः संयोज्यसूत्राधिपम् सद्वातागमपोषितात्महृदयम् तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः। स्वीयानाम् अमृतम् प्रयच्छति समाम् पायाद्गुणोद्यन्मणिः। श्रीगुरुभ्यो श्रीकृष्ण ಬಲರಾಮನಿಂದ ಸಹಿತನಾಗಿ ಅಕ್ರೂರನ ಪ್ರಾರ್ಥನೆಯ ಮೇರೆಗೆ ಮಧುರಾನಗರಿಗೆ ಬಂದಿದ್ದಾನೆ. ಮಧುರಾನಗರಿಯನ್ನ ಪ್ರವೇಶಿಸಿ ಸಾಯಂಕಾಲದ ಹೊತ್ತಿನಲ್ಲಿ ನಾನು ನಾಳೆ ಎಲ್ಲ ಪಟ್ಟಣವನ್ನು ನೋಡ್ಕೊಂಡು ಬರಬೇಕು, ನಿನ್ನ ಮನೆಗೆ ಹೋಗಬಹುದು ಅಂತ ಕೃಷ್ಣ ಅಕ್ರೂರನ್ನು ಕಳಿಸಿದ. ಅಕ್ರೂರ ಕೃಷ್ಣನನ್ನ ಅನೇಕ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿ ತನ್ನ ಮನೆಗೆ ಮರಳಿದ್ದಾನೆ. ಕೃಷ್ಣ ರಾತ್ರಿ ಮಧುರಾನಗರಿಯ ಹೊರಗಿನ ಉದ್ಯಾನವನದಲ್ಲಿ ಇದ್ದು ಬೆಳಗಿನ ಜಾವದಲ್ಲಿ ಇನೋದಯೇ ನಿರ್ವಿವಿಷೇ ಮಧುರಂ ಮಧುರಾಪುರಿಂ, ಹಗಲಿನ ಹೊತ್ತಿನಲ್ಲಿ ಕೃಷ್ಣ ಮಧುರಾನಗರಿನ ಪ್ರವೇಶ ಮಾಡ್ತಾ ಇದ್ದ. ಸೂರ್ಯೋದಯ ಆಗ್ತಾ ಇದೆ, ಕೃಷ್ಣ ಮಧುರಾನಗರಿನ ಪ್ರವೇಶ ಮಾಡ್ತಾ ಇದ್ದ. ಮಧುರಾನಗರಿನ ಪ್ರವೇಶ ಮಾಡುವಾಗ ಇಡೀ ಮಧುರಾನಗರಿಯ ಜನತೆಗೆ ಆಗಲೇ ಕೃಷ್ಣ ಬರ್ತಾನೆ ಅಂತ ವಿಚಾರ ತಿಳಿದಿದೆ. ಕೃಷ್ಣ ಬಲರಾಮರು ಬರ್ತಾ ಇದ್ದಾರೆ ಅಂತ ಅವರೆಲ್ಲ ಕೃಷ್ಣನ ನೋಡಬೇಕು ರಾಮನನ್ನು ನೋಡಬೇಕು ಅಂತೆಲ್ಲ ಉತ್ಸುಕರಾಗಿದ್ದಾರೆ. ಮಧುರಾನಗರಿಯ ಜನತೆಗೆ ಒಬ್ಬರಿಗೊಂದೊಂದು ರೀತಿ ಕೃಷ್ಣನ ಬಗ್ಗೆ ತಿಳಿದಿದೆ. ಆಗಲೇ ವಾರ್ತೆಗಳು ಬಂದು ತಲುಪಿವೆ, ಕೃಷ್ಣ ಅಂತಹ ಕೆಲಸ ಮಾಡಿದ, ಪೂತನಿಯನ್ನು ಸಂಹಾರ ಮಾಡಿದ, ಶಕಟರನ್ನು ಭಂಜನ ಮಾಡಿದ ಅಂತೆಲ್ಲ ವಿಚಾರಗಳು ತಿಳಿದಿವೆ. ಅಂಥವರೆಲ್ಲ ಕೃಷ್ಣ ನೋಡಬೇಕು ಕೃಷ್ಣ ನೋಡಬೇಕು ಅಂತ ಕಾಯ್ಕೊಂಡಿದ್ದಾರೆ. ಕೃಷ್ಣ ನಗರವನ್ನು ಪ್ರವೇಶ ಮಾಡ್ತಾ ಇದ್ದ. ದ್ವಾರಿ ದ್ವಾರಿ ಸ್ವಭಕ್ತ ಹೃತ ವಿವಿಧ ಬಲಿರ ವಾಯುನುದ್ಯಾನ ವಾಪಿ ಪ್ರೋತ್ಫುಲ್ಲ ಅಂಭೋಜ ಕುಂದ ಪ್ರಕರ ಸುರಭಿಣ ಸೇವ್ಯಮಾನೋಧಿವತ್ಮ ಸಿಕ್ತಾಂ ಸನ್ಮಾರ್ಗ ನಾಡೀ ಮವಿಷ ದುರುಗಣ ಪುಷ್ಪ ಪಿಯೂಷ ರುಟ್ಯಾ ಪಾಪೋ ವ್ರಾತಂ ದಿಧಕ್ಷು ಪ್ರಥಿತ ನಿಜ ಪುರೋ ಬ್ರಹ್ಮ ನಾಡೀ ಮಿವೇಶ. ಕೃಷ್ಣ ಆ ರಾಜಮಾರ್ಗವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ರಾಜಮಾರ್ಗದಲ್ಲಿ ಹೆದ್ದಾರಿಯಲ್ಲಿ ಬರ್ತಾ ಇದ್ದಾನಂತೆ. ಹೆದ್ದಾರಿಯಲ್ಲಿ ಬರುವಾಗ ಇಡೀ ಊರಿನ ಜನತೆ ಎಲ್ಲ ಸೇರಿದೆ ಅಂತೆ. ಪೂರ್ಣ ಜನತೆಯೆಲ್ಲ ಕೃಷ್ಣ ನೋಡಬೇಕು ಅಂತ ಕೃಷ್ಣನ ಮುಂದೆ ಕೆಲವರು, ಕೃಷ್ಣನ ಹಿಂದೆ ಕೆಲವರು, ಎಲ್ಲರೂ ಕೂಡ ಸೇರಿದ್ದಾರೆ. ಇನ್ನು ಯಾವ ಓಣಿಗಳಲ್ಲಿ ಕೃಷ್ಣ ಬರ್ತಾ ಇದ್ದಾನೋ, ಯಾವ ಕೇರಿಗಳಲ್ಲಿ ಕೃಷ್ಣ ಬರ್ತಾ ಇದ್ದಾನೋ, ಅಲ್ಲಿಯ ಜನತೆಯೆಲ್ಲ ಅವರು ಕೃಷ್ಣನ ನೋಡಬೇಕು ಅಂತ ಉಪ್ಪರಿಗಳನ್ನು ಹತ್ತಿದ್ದಾರೆ. ಮೇಲೆ ನಿಂತು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ, ಕೆಳಗಿನಲ್ಲಿ ನೂಕು ನುಗ್ಗರಲ್ಲಿದ್ದರೆ ಯಾರು ಅಡ್ಡ ಆಗ್ತಾರೆ, ಇನ್ನೊಬ್ಬರು ಆಗ್ತಾರೆ, ನಮ್ಗೆ ಕಾಣಿಸೋದಿಲ್ಲ ಅಂತ ಕೆಲವರೆಲ್ಲ ಮಹಡಿಗಳನ್ನು ಹತ್ತಿದ್ದಾರೆ, ಹಾಗೆ ನೋಡ್ತಾ ಇದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಕೆಲವರ ಮನೆಯಲ್ಲಿ ಕಾಯ್ತಾ ಇದ್ರಂತೆ, ಕೃಷ್ಣ ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ ಅಂತ. ಇನ್ನು ಕೃಷ್ಣ ಬರಲಿಲ್ಲ, ಹಾಗಾದ್ರೆ ನಮ್ಮ ಮನೆ ಕೆಲಸಗಳನ್ನು ಮುಗಿಸೋಣ ಅಂತ ಯಾವುದೋ ಮನೆ ಕೆಲಸದಲ್ಲಿ ಇರ್ತಾ ಇತ್ತು. ಕೃಷ್ಣ ಬಂದಿದ್ದಾನೆ, ಇನ್ನೊಮ್ಮ ಓಣಿಯಲ್ಲಿ ಬಂದ ಅಂತ ಕ್ಷಣದಲ್ಲಿ ಓಡಿ ಬರ್ತಾ ಇದ್ದಾರೆ, ಓಡಿ ಬಂದು ನೋಡ್ತಾ ಇದ್ದಾರೆ. ಕೆಲವರು ಭೋಜನ ಮಾಡ್ತಾ ಇದ್ದಾರಂತೆ, ಭೋಜನವನ್ನು ಮಾಡ್ತಾ ಇದ್ದವರು ಕೃಷ್ಣ ಬರ್ತಿದ್ದಾನೆ ಅಂತ ಗೊತ್ತಾದಾಗ ಅರ್ಧ ಭೋಜನವನ್ನೇ ಬಿಟ್ಟು ಅಲ್ಲಿಗೆ ಓಡಿ ಬರ್ತಾ ಇದ್ದಾರೆ ಕೃಷ್ಣನ ನೋಡಬೇಕು ಅಂತ. ಇನ್ನು ಕೆಲವರು ಸ್ನಾನವನ್ನು ಮಾಡ್ತಾ ಇದ್ರಂತೆ, ಸ್ನಾನವನ್ನು ಮಾಡ್ತಾ ಇದ್ದಾರೆ ಕೃಷ್ಣ ಬರ್ತಾ ಇದ್ದ ಅಂತಂದಾಗ ಅಲ್ಲೇ ಸ್ನಾನವನ್ನು ತಂಗಿ ಹಾಕೊಂಡು ಮುಗಿಸಿಕೊಂಡು ಹಾಗೆ ಒರೆಸ್ಕೊಂಡು ಹಾಗೆ ಮಾಡಿ ಓಡಿ ಬರ್ತಾ ಇದ್ದಾರಂತೆ, ಬದ್ದೆ ಬಟ್ಟೆಯಲ್ಲಿ ಹಾಗೆ ಬರ್ತಾ ಇದ್ದಾರಂತೆ ಕೃಷ್ಣನ ನೋಡಬೇಕು. ಎಲ್ಲರೂ ಕೂಡ ಕೃಷ್ಣನ ನೋಡುವ ಕುತೂಹಲದಲ್ಲಿ ಬರ್ತಾ ಇದ್ದಾರೆ. ಅಲ್ಲೆಲ್ಲ ನೂರಾರು ಜನ, ಸಾವಿರಾರು ಜನ ಒಂದೊಂದು ಮಹಡಿಗಳಲ್ಲಿ ಅಲ್ಲಲ್ಲಿ ನಿಂತುಕೊಂಡು ನಿಂತು ನೋಡ್ತಾ ಇದ್ದಾರೆ ಕೃಷ್ಣನನ್ನ. ಒಬ್ಬರು ಒಂದು ರೀತಿ ಮಾತನಾಡ್ತಾ ಇದ್ದಾರೆ, ಆ ಮಧುರಾನಗರಿಯ ಜನತೆ ಮಾತನಾಡ್ತಾ ಇದೆ, ಇವನೇ ಕೃಷ್ಣ, ನಾವು ಕೇಳ್ತಾ ಇದ್ದಲ್ಲ, ಆ ಕಾಳಿಂಗವನ್ನು ಮರ್ದನ ಮಾಡಿದ, ಯಮುನೆ ನದಿಯಲ್ಲಿ ಇದ್ದಂತಹ ದೊಡ್ಡ ಅನೇಕ ಹೆಡೆಗಳಂತಹ ಸರ್ಪದ ಮೇಲೆ ಕುಣಿದ ಅಂತ ನಾವು ಕಥೆ ಕೇಳಿದ್ವಲ್ಲ, ಆ ಸರ್ಪದ ಮೇಲೆ ಕುಣಿದ ವ್ಯಕ್ತಿ ಇವನೇ ಕೃಷ್ಣ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಅದೇನು, ಇನ್ನೊಂದು ನಾನು ಹೇಳ್ತೇನೆ ಕೇಳು, ದೊಡ್ಡ ಬೆಟ್ಟವನ್ನ 7 ದಿವಸಗಳ ಕಾಲ ಒಬ್ಬನೇ ಹೊತ್ತಿದ್ದಾನಂತೆ ಅಂತ ಇನ್ನೊಬ್ನು ಹೇಳ್ತಾ ಇದ್ದಾಳಂತೆ. ಇನ್ನೊಬ್ನು ಹೇಳ್ತಾನೆ, ಅವನು ತನ್ನ ತಂದೆಯನ್ನ ಒಂದು ಸರ್ಪ ನುಂಗಿ ಹಾಕಿದಾಗ ಆ ಸರ್ಪದಿಂದ ಮೋಚನೆ ಮಾಡಿದ್ದಾನೆ ಅಂತ ಇನ್ನೊಬ್ಬನು ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಕೇಶಿಯಾಸುರನ ಸಂಹಾರ ಮಾಡಿದ್ದು, ಅರಿಷ್ಟಾಸುರನ ಸಂಹಾರ ಮಾಡಿದ್ದು, ಒಂದೊಂದು ಚರಿತ್ರೆಯನ್ನು ಹೇಳ್ತಾ ಇದ್ದಾನೆ. ಅನೇಕ ಜನ ಭಕ್ತರು ಕೃಷ್ಣನ ಹತ್ತಿರ ಬಂದು ಕೃಷ್ಣ ಪ್ರಾರ್ಥನೆ ಮಾಡಿಕೊಂಡು, ಸ್ವಾಮಿ ನಮ್ಮ ಮನೆಗೆ ಬಂದು ಹೋಗಬೇಕು, ನೀನು ನಮ್ಮ ಮನೆಯಲ್ಲಿ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ. ಕಂಸರಿಗೆ ಕೃಷ್ಣ ದ್ವೇಷ ಆಗಿರಬಹುದು, ಆದ್ರೆ ಇಡೀ ಮಧುರಾನಗರಿಯ ಜನತೆ ಸಜ್ಜನ ವೃಂದ, ಅದಕ್ಕೆ ಕೃಷ್ಣ ಬೇಕು. ಅವರೆಲ್ಲರೂ ಕೂಡ ಕೃಷ್ಣನನ್ನ ಸ್ವಾಗತ ಮಾಡ್ತಾ ಇದ್ದಾರೆ, ಕೃಷ್ಣನ ತಮ್ಮ ಮನೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಬರಮಾಡಿಕೊಂಡು ವಿವಿಧ ಬಲಿಹಿ ಅನೇಕ ರೀತಿಯಲ್ಲಿ ಭಗವಂತ ಬರ್ತಾ ಇದ್ದಾಗೆ ದಾರಿ ಉದ್ದಕ್ಕೂ ಕೂಡ ಆ ಉಪ್ಪರಿಗೆ ಮೇಲೆ ನಿಂತುಕೊಂಡು ಹೂಗಳನ್ನ ಲಾಗ ಅರುಳನ್ನ ಹಾಕೋದು ಅದನ್ನೆಲ್ಲ ಹಾಕ್ತಾ ಇದ್ದಾರೆ. ಕೃಷ್ಣ ಮನೆಗೆ ಬಂದಾಗ ಅವನಿಗೆ ಪಾದಪೂಜೆ ಮಾಡಿ ಮನೆಗೆ ಕರೆದುಕೊಂಡು ಬಂದು ಅವನಿಗೆ ಅನೇಕ ಫಲ ಪುಷ್ಪಗಳ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಹಲವು ರೀತಿಯಲ್ಲಿ ಉಪಚಾರಗಳನ್ನ ಸಲ್ಲಿಸ್ತಾ ಇದ್ದಾರೆ, ತಮ್ಮ ತಮ್ಮ ಯೋಗ್ಯತಾನುಸಾರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದನ್ನ ವಾದಿರಾಜರು ಹೇಳ್ತಾರೆ ಹೇಗೆ ಅಂತಂದ್ರೆ, ದೇಹದಲ್ಲಿ ಅನೇಕ ನಾಡಿಗಳಿವೆ. ಪ್ರಧಾನವಾದ ನಾಡಿ ಬ್ರಹ್ಮನಾಡಿ, ಭಗವಂತ ಎಲ್ಲ ನಾಡಿಗಳ ಸಂಚಾರ ಮಾಡುತ್ತಾನೆ, ಆದರೆ ವಿಶೇಷವಾಗಿ ಸುಷುಮ್ನ ನಾಡಿ, ಅದನ್ನು ಬ್ರಹ್ಮನಾಡಿ ಅಂತ ಕರೀತಾರೆ. 72,000 ನಾಡಿಗಳು ಇವೆ. ಪ್ರಧಾನವಾದ ನಾಡಿ ಸುಷುಮ್ನ ನಾಡಿ. ಆ ಸುಷುಮ್ನ ನಾಡಿ ಏನಿದೆ, ಸುಷುಮ್ನ ನಾಡಿಯಲ್ಲಿ ಸಂಚರಿಸುವ ಭಗವಂತನಿಗೆ ಎಲ್ಲಾ ನಾಡಿಗಳಲ್ಲಿ, ನಾಡಿಗಳು ಅಂತಂದ್ರೆ ಅದು ಜಡ ಅಲ್ಲ, ನಾಡಿಗಳ ಒಳಗಡೆ ದೇವತೆಗಳಿದ್ದಾರೆ, ನದ್ಯಭಿಮಾನಿ ದೇವತೆಗಳು ಅವರೆಲ್ಲ ಇದ್ದಾರೆ. ಆ ದೇವತೆಗಳೆಲ್ಲ ತಮ್ಮ ತಮ್ಮಿರುವಂತಹ ವಸ್ತುಗಳನ್ನೆಲ್ಲ ಭಗವಂತನ ಸಲ್ಲಿಸಿ ಸೇವೆಯನ್ನು ಹೇಗೆ ಸಲ್ಲಿಸ್ತಾರೋ ಅದೇ ರೀತಿಯಲ್ಲಿ ಬೇರೆ ಬೇರೆ ಊರುಗಳು, ಬೇರೆ ಬೇರೆ ಕೇರಿಗಳು, ಬೇರೆ ಬೇರೆ ಓಣಿಗಳು, ಗಲ್ಲಿಗಳು, ಅವುಗಳಲ್ಲಿರುವಂತಹ ಜನತೆ ಎಲ್ಲರೂ ಕೂಡ ಸೇರಿ ಈ ರಾಜಮಾರ್ಗದಲ್ಲಿ ಸಾಗುವ ಕೃಷ್ಣನಿಗೆ ಭಗವಂತನ ವಿವಿಧವಾದಂತಹ ಉಪಚಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನಾಡಿ ಅಂತ ಸುಷುಮ್ನ ನಾಡಿ, ಸುಷುಮ್ನ ನಾಡಿಗೆ ಶೈವ ಪಂಚ ಪ್ರಭೇದಿನಿ, ಅದನ್ನ 5 ವಿಧ ಅಂತ ಕರೀತಾರೆ. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಮತ್ತು ಮಧ್ಯ, ಅದನ್ನ 5 ಹೆಸರುಗಳಲ್ಲಿ ಅದನ್ನ ವಿಂಗಡಿಸ್ತಾ ಅದನ್ನ ಕರೀತಾ ಈ ಮಧ್ಯನಾಡಿಯಲ್ಲಿ ಭಗವಂತ ಸಂಚರಿಸ್ತಾನೆ. ಇಲ್ಲಿ ಚಕ್ರಗಳಿವೆ, 6 ಚಕ್ರಗಳಿವೆ. ಆ ಚಕ್ರಗಳೆಲ್ಲ ಭಗವಂತನ ವಿಶೇಷವಾದ ಮೂರ್ತಿಗಳಿವೆ, ಭಗವಂತನ ಅಧಿಷ್ಠಾನ ಇದೆ. ಅಲ್ಲಿ ದೇವತೆಗಳೆಲ್ಲ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಚಕ್ರಗಳಲ್ಲಿ ಇರುವ ದೇವತೆಗಳು, ಕೆಲವು ಸ್ಥಳದಲ್ಲಿ ಷಣ್ಮಹಿಷಿಯರು, ಕೆಲವು ಸ್ಥಳದಲ್ಲಿ ಬುಧ ಬೃಹಸ್ಪತಿ ಮೊದಲಾದವರು, ಇನ್ನು ಕೆಲವು ಸ್ಥಳದಲ್ಲಿ ಅಷ್ಟದಿಕ್ಪಾಲಕರು, ಹೀಗೆ ಬೇರೆ ಬೇರೆ ದೇವತೆಗಳು ಇದ್ದುಕೊಂಡು ಆ ಸ್ಥಾನಗಳಲ್ಲಿ ಸ್ವಾಧಿಷ್ಠಾನ, ಮಣಿಪುರ, ಹೀಗೆ ವಿಶುದ್ಧಿ, ಆಜ್ಞ ಮೊದಲಾದಂತಹ ಚಕ್ರಗಳಲ್ಲಿ ಹೇಗೆ ಭಗವಂತನಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾರೋ ಹಾಗೆ ಭಗವಂತನನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಅಲ್ಲಲ್ಲಿ ಜನತೆ ಎಲ್ಲ ಒಟ್ಟೊಟ್ಟು ಸೇರಿ ಬಂದು ಭಗವಂತನ ವಿಚಿತ್ರವಾದ ಸೇವೆಗಳನ್ನ ತಮ್ಮ ಕೈಯಲ್ಲಿ ಸಾಧ್ಯ ಆಗುವ ಉಪಚಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷ್ಣ ಅದನ್ನೆಲ್ಲ ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಹೋಗೋ ಇವ್ರ ಮಾತುಗಳು ಕೇಳಿಸ್ತಾ ಇದೆ, ಏನ್ ಚಂದ ಆಯ್ತಾನ ನೋಡು ಕೃಷ್ಣ, ಎಷ್ಟು ಮನಮೋಹಕನಾಗಿದ್ದಾನೆ ಕೃಷ್ಣ, ಇವನೇ ಅಂತ ಕೆಲಸ ಮಾಡಿದವನು, ಚಿಕ್ಕ ಮಗು ಇದ್ದಾಗಲೇ ಆ ಭಯಂಕರಳಾದ ಕೂತಿನಿಂದ ಸಂಹಾರ ಮಾಡಿದಂತೆ ಕೃಷ್ಣ, ಈ ಕೃಷ್ಣನೇ ಅವನು ಅಂತ ಒಬ್ಬರು ಹೇಳ್ತಾ ಇದ್ದಾನಂತ. ಕೃಷ್ಣನ ಕಿವಿಗೆ ಆ ಮಾತು ಬೀಳ್ತಾ ಇದ್ದಾನೆ. ಒಬ್ರು ಹೇಳುವ ಮಾತುಗಳು ಕೃಷ್ಣನ ಕಿವಿ ಕೇಳಿಸ್ತಾ ಇದೆ, ಒಬ್ರು ಮೆತ್ತಗೆ ಮಾತಾಡ್ಕೊಳ್ತಿದ್ದಾರೆ, ಇನ್ನೊಬ್ರು ಕೆಲವರು ಜೋರ ಮಾತಾಡ್ತಾರೆ. ಎಲ್ಲರೂ ಸ್ವಭಾವ ಒಂದೇ ರೀತಿ ಇರೋದಿಲ್ಲ, ಕೆಲವರು ಮೆತ್ತೆ ಮಾತಾಡೋ ಸ್ವಭಾವ ಇರುತ್ತೆ, ಕೆಲವರು ಜೋರಾಗಿ ಮಾತಾಡೋ ಸ್ವಭಾವ ಇರುತ್ತೆ, ಮೆತ್ತಗೆ ಮಾತಾಡಿ ಅಭ್ಯಾಸ ಇರೋದಿಲ್ಲ, ಕೆಲವರು ಜೋರಾಗಿ ಮಾತಾಡ್ತಾ ಇದ್ದಾರೆ, ಅವ್ರ ಮಾತುಗಳು ಕೃಷ್ಣನ ಕಿವಿ ಬೀಳ್ತಾ ಇದೆ ಅಂತ. ಕೃಷ್ಣ ಅದನ್ನ ನೋಡ್ತಾನೆ, ಮಂದಹಸಿತವಾದ ಮುಖದಿಂದ ಅವರನ್ನ ಆ ನೋಟದಿಂದ ನೋಡ್ತಾ ಅವರಿಗೆ ಅನುಗ್ರಹವನ್ನು ಬೀರ್ತಾ ಕೃಷ್ಣ ಮುಂದೆ ಸಾಗುತ್ತಾ ಇದ್ದಾನೆ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಕೃಷ್ಣ ಆ ಮಾತುಗಳನ್ನೆಲ್ಲ ಕೇಳ್ತಾ ಮುಂದೆ ಬಂದಿದ್ದಾನೆ. ದಾರಿಯಲ್ಲಿ ಒಬ್ಬ ಅಗಸ, ಕಂಸನ ಅಗಸ. ಅಗಸ ಹೇಗೆ ಹೋಗ್ತಿದ್ದಾನೆ, ಕತ್ತೆ ಮೇಲೆ ಹೋಗ್ತಾಯಿಲ್ಲ, ಆನೆ ಮೇಲೆ ಹೋಗ್ತಾ ಇದ್ದಾನೆ. ಅವನು ರಾಜನ ಅಗಸ ಆದ್ದರಿಂದ ಅವನು ಕತ್ತೆ ಮೇಲೆ ಹೋಗ್ತಾ ಇರೋದಲ್ಲ, ಆನೆ ಮೇಲೆ ಹೋಗ್ತಾ ಇದ್ದಾನೆ. ಆನೆ ಮೇಲೆ, ದೊಡ್ಡ ಆನೆ ಮೇಲೆ, ಅದಕ್ಕೆಷ್ಟು ಮದ ಇದೆಯೋ ಅದಕ್ಕಿಂತ ಹೆಚ್ಚಿನ ಮದ ಉಳ್ಳಂತಹ ಅಗಸ ಆನೆ ಮೇಲೆ ಕೂತ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಅನೇಕ ರಾಜನ ಬಟ್ಟೆಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ರಜಕಂ ರಜಸಾಗ್ರಸ್ತಂ ದರ್ಶಯನ್ ನಿವಸೋಧ್ವನಿ ವಸನಂ ಪೀತ ವಸನ ಸಮಯಾಚತ ಸರ್ವವಿತ್. ಪೀತಾಂಬರಧಾರಿ ಕೃಷ್ಣ, ಅವನಿಗೆ ಯಾವ ಬಟ್ಟೆ ಬಳಸೋ ಇಲ್ಲ, ಅದು ಕೂಡ ಕೃಷ್ಣ ಕೇಳ್ತಾನೆ, ನನಗೊಂದು ಸ್ವಲ್ಪ ಬಟ್ಟೆ ಕೊಡು, ಒಳ್ಳೆ ಬಟ್ಟೆ ಇಟ್ಕೊಂಡಿದ್ದೇನೆ, ನನಗೊಂದು ಸ್ವಲ್ಪ ಬಟ್ಟೆ ಕೊಡು ಅಂತ ಕೃಷ್ಣ ಕೇಳ್ತಾನೆ. ಯಾಕೆ ಅಂತಂದ್ರೆ ಅವನ ಎಂತಹ ಗುಣ ಇದೆ, ಅವನ ಸ್ವಭಾವ ಎಂಥದ್ದು ಅಂತ ತೋರಿಸುವ ಉದ್ದೇಶದಿಂದಲೇ ಕೃಷ್ಣ ಕೇಳ್ತಾ ಇದ್ದಾನೆ, ಒಂದೆರಡು ಬಟ್ಟೆ ಕೊಡು ಅಂತ ಕೇಳಿದ್ದಂತ. ಕೇಳಿದಾಗ ಬರೀ ಇಲ್ಲ ಅಂತ ಹೇಳಲಿಲ್ಲ ಅವನು, ರಾಜನ ಬಟ್ಟೆ ಇದು ನಿನಗೇನು ಕೊಡೋದು ಆಗೋದಿಲ್ಲ ಅಂತ ಹೇಳಿಲ್ಲ. ಅವಾಗ ಶಬ್ದಗಳನ್ನ ಆಡ್ತಾ ಇದ್ದಾನೆ, ಕೆಟ್ಟ ಕೆಟ್ಟ ಬೈಗುಳಗಳನ್ನೆಲ್ಲ ಆಡಿ ಕೃಷ್ಣನ ನಿಂದನೆ ಮಾಡ್ತಾ ಇದ್ದಾನಂತ. ನಿಂದನೆ ಮಾಡಿದಾಗ ಕೃಷ್ಣ ಅವನ ಸ್ವಭಾವ ಜಗತ್ತಿಗೆ ತೋರಿಸಿ ಅವನು ಒಂದು ಕಪಾಳ ಹೊಡೆದಂತೆ. ಕೃಷ್ಣ ಒಂದು ಕಪಾಳ ಹೊಡೆದ್ರೆ ಆ ಅಗಸ ಮೃತನಾಗಿ ಬಿದ್ದಿದ್ದಾನೆ, ಆನೆಯೂ ಕೂಡ ಮೃತವಾಗಿದೆ, ಆನೆಯನ್ನು ಸಂಹಾರ ಮಾಡಿದ್ದಾನೆ. ಆ ಬಟ್ಟೆಗಳನ್ನೆಲ್ಲ ಕೃಷ್ಣ ತಾನು ಉಟ್ಟ, ಬಲರಾಮನಿಗೆ ಕೊಟ್ಟ. ಇನ್ನ ಗೊಲ್ಲರು ಅನೇಕ ಜನ ಬಂದಿದ್ದಾರೆ, ಕೃಷ್ಣ ಬಲರಾಮರು ಅಕ್ರೂರನ ಜೊತೆಗೆ ರಥದಲ್ಲಿ ಬಂದವರಾದರೆ ಅನೇಕ ಜನ ಗೋಪಿಕಾಸ್ತ್ರೀಯರು, ಗೊಲ್ಲರು, ನಂದಗೋಪ ಯಶೋಧೆ ಅವರೆಲ್ಲ ಬೇರೆ ಬೇರೆ ಬಂಡಿಗಳಲ್ಲೆಲ್ಲ ಬಂದಿದ್ದಾರೆ. ಅವರಿಗೆಲ್ಲ ಅನೇಕ ಜನ ಗೊಲ್ಲ ಬಾಲಕರು ಏನಿದ್ದಾರೆ ಅವರಿಗೆಲ್ಲ ಕೃಷ್ಣ ಕೊಡ್ತಾ ಹಂಚ್ತಾ ಇದ್ದಾನಂತೆ. ನೀವೆಲ್ಲ ಉಟ್ಕೊಳ್ಳಿ ಅಂತ ಅವರಿಗೆಲ್ಲ ಒಳ್ಳೊಳ್ಳೆ ವಸ್ತ್ರಗಳನ್ನ ಕೃಷ್ಣ ಉಡಿಸ್ತಾ ಇದ್ದಾನೆ. ಅವರೆಲ್ಲ ಹುಟ್ಟಿ ವಸ್ತ್ರಗಳು ಮಿಕ್ಕಿವೆ ಅಂತೆ, ಮಿಕ್ಕಿದ ವಸ್ತ್ರಗಳನ್ನೆಲ್ಲ ಹಾಸಿ ಕೃಷ್ಣ ಹೋಗ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಕೃಷ್ಣ ಹೋಗಿದ್ದಾನೆ. ಮುಂದೆ ಹೋದಾಗ ಅಲ್ಲಿ ಕುಬ್ಜ ಅಂತ ಒಬ್ಬನು ಮಾಲಾಕಾರ ಸಿಕ್ಕಿದ್ದಾನೆ, ಹೂವನ್ನ ಮಾರತಾ ಇದ್ದವ, ಹೂಗಳನ್ನ ಪೋಣಿಸಿ ಅದನ್ನ ಕಟ್ತಾ ಇದ್ದ. ಕೃಷ್ಣ ಹೇಳಿದ, ಒಳ್ಳೆ ಹೂ ಇದೆಯಲ್ಲಪ್ಪ, ನನ್ನೊಂದು ಸ್ವಲ್ಪ ಹೂ ಕೊಡ್ತೀಯ ಅಂತ ಕೃಷ್ಣ ಕೇಳಿದ. ಕೃಷ್ಣ ಬಂದಾನೆ ಅಂತಂದಾಗ ತನ್ನ ಮನೆ ಕರೆದುಕೊಂಡು ಹೋಗಿ ಅವನಿಗೆ ಅನೇಕ ಉಪಚಾರಗಳನ್ನು ಸಲ್ಲಿಸಿ ಭಗವಂತನ ಸೇವೆಯನ್ನು ಮಾಡಿ ಒಳ್ಳೆ ಸುಗಂಧ ಭರಿತವಾದ ಪುಷ್ಪಗಳಿಂದ ಕೃಷ್ಣನ ಅಲಂಕಾರ ಮಾಡುತ್ತಿದ್ದಾನಂತ. ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಅದರ ಮೊದಲಿಗೆ ಕೃಷ್ಣ ನಾಪಿತ ಒಬ್ಬ, ಅವನು ಕ್ಷೌರಿಕ. ಕೃಷ್ಣ ಹೋಗ್ತಾ ಇದ್ದಾಗ ಕ್ಷೌರಿಕ, ಕೃಷ್ಣ ನಮ್ಮಲ್ಲಿ ಬರಬೇಕು, ನಾನು ಸ್ವಲ್ಪ ನನ್ನ ಸೇವೆ ಸಲ್ಲಿಸ್ತೇನೆ ಅಂತ ಅವನು ಕೃಷ್ಣನ ಕರೆದು ಕ್ಷೌರಿಕ ಕೃಷ್ಣನಿಗೆ ಅಲಂಕಾರ ಮಾಡಿದ್ರು. ಮುಖಕ್ಷೌರ ಎಲ್ಲ ಮಾಡಿ ಕೃಷ್ಣನಿಗೆ ಅಲಂಕಾರ ಮಾಡಿ ಅವನೆಲ್ಲ ಅಲಂಕಾರ ಮಾಡ್ತಾ ಇದ್ದಾನೆ ಕ್ಷೌರಿಕ. ಕೃಷ್ಣ ಅವನ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ, ಅವನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಕ್ಷೌರಿಕನಿಗೆ ಅನುಗ್ರಹ ಮಾಡಿದ, ಆಮೇಲೆ ಮಲಾಕಾರನಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ನಂತರದಲ್ಲಿ ಒಂದು ಕುಬ್ಜ ಗಂಧವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾಳೆ, ಗಂಧವನ್ನು ತೆಗೆದುಕೊಂಡು ಹೋಗ್ತಿದ್ದಾಳೆ, ಕುಳ್ಳ ಕಾಣಿಸ್ತಾ ಇದ್ದಾಳೆ. ಆ ತ್ರಿವಕ್ರ ಅಂತ ಕರೀತಾ ಇದ್ದ, ಮೂರು ಕಡೆ ಅವಳ ಶರೀರ ಡಂಕಾಗಿತ್ತು ಅಂತ. ಅವಳನ್ನ ಕೃಷ್ಣ ನೋಡಿದ, ವಕ್ರಾಮಪಿ ಚತಾಂ ತನ್ವೀಂ ವೃಜ್ವೀಂ ಕೃಷ್ಣ ಕರೋ ಕರೋತ್. ಅವಳನ್ನ ನೋಡಿದ ಕೃಷ್ಣ, ಕೃಷ್ಣ ಕೇಳ್ತಾ ಇದ್ದಾನೆ, ಏನಿದು ಗಂಧ ತೆಗೆದುಕೊಂಡು ಹೋಗ್ತಾ ಇದ್ದೆ ಎಲ್ಲಿಗೆ ಅಂತ ಹೇಳ್ತಾ ಇದ್ದ. ಇಲ್ಲ, ಕಂಸನಿಗೆ ರಾಜನಿಗೆ ಗಂಧ ತೆಗೆದುಕೊಂಡು ಹೋಗ್ತಾ ಇದ್ದಾನೆ, ನಂಗೊಂದು ಸ್ವಲ್ಪ ಕೊಡ್ತೀಯಾ ಅಂತ ಕೃಷ್ಣ ಕೇಳಿದ್ದಂತೆ. ಕೃಷ್ಣ, ಇದು ನಿಜವಾಗಿ ಸಲ್ಲಬೇಕಾದ ನಿನಗೆ ಅಂತ ಹೇಳ್ತಾ ಕುಬ್ಜೆ ಒಳ್ಳೆ ಪರಿಮಳಿತವಾದ ಗಂಧವನ್ನ ಕೃಷ್ಣನಿಗೆ ತಾನೇ ಅಲಂಕಾರ ಕೈಯಲ್ಲಿ ಕೊಡ್ಲಿಲ್ಲಂತೆ, ನಾನೇ ಅಲಂಕಾರ ಮಾಡ್ತೇನೆ ಅಂತ ಹೇಳಿ ಚಂದಾಗಿ ಕೃಷ್ಣನಿಗೆ ಒಳ್ಳೆ ಗಂಧವನ್ನು ಮೈಗೆಲ್ಲ ಪೂಸ್ತಾ ಇದ್ದಾಳಂತೆ. ಕೃಷ್ಣ ಬಲರಾಮನಿಗೆ ಆ ಗಂಧವನ್ನು ಕೊಟ್ಟಿದ್ದಾಳೆ. ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಪ್ರಪದ ನಿಹಿತ ಪಾದಾಂಭೋಜ ಫುಲ್ಲ ಪ್ರಸೂನೋ ವದನ ಮುಪಗತೇನ ಗಂಗುಲೋತ್ತಾನದೊಷ್ಣ ರುಜುತನುಮತನೊತ್ತಾ ಮುನ್ನಮಯ್ಯ ತ್ರಿವಕ್ರಾಂ ಚುಪುಕ ಗತ ಕರಾಣ ಅಂಚತಂ ಕಾಸ್ತಿ ವಕ್ರ. ಕೃಷ್ಣ ಮೊದಲು ನೋಡಿದ್ದಂತೆ, ಮೊದಲು ನೋಡಿದ ತಕ್ಷಣ ವಾದರಾಜ ಹೇಳ್ತಾರೆ, ಮೊದಲು ನೋಡಿದ ತಕ್ಷಣ ಪ್ರಾಯಶಃ ಉತ್ಸವದ ವಿಷಯ ಅಂತಂದ್ರೆ ಇವಳೇ ಇರಬೇಕು ಅಂತ. ಯಾಕೆಂದ್ರೆ ಬಿಲ್ಲಿನ ಹಬ್ಬ ಅಂತ ಹೇಳಿದಾರಲ್ಲ, ಸಹಜ ವಾದರಾಜ ವರ್ಣನೆ ಮಾಡ್ತಾರೆ, ಕಾಡಿನಲ್ಲಿದ್ದರೆ ಬಿಲ್ಲು ಅಂತಂದ್ರೆ ಏನು ಅಂತ ಹೆಚ್ಚು ಕಲ್ಪನೆ ಇರೋದಿಲ್ಲ. ಡೊಂಕಗಿರುವ ಹೀಗಿರುವಂಥದ್ದು ಬಿಲ್ಲು ಅಂತ ನೋಡಿದಂತೆ ಇವಳು ಸ್ವಲ್ಪ ಸೊಟ್ಟಗಿದ್ದಾಳೆ. ಅದರಿಂದ ಪ್ರಾಯ ಬಿಲ್ಲು ಇದು ಉತ್ಸವದ ವಿಷಯ ಅಂದರೆ ಇವಳೇ ಆಗಿರಬೇಕು ಅಂತ ಕೃಷ್ಣ ನೋಡಿ ತ್ರಿವಕ್ರಹತ ಬರ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಮುಷ್ಟಿ ಪ್ರಮಾಣ ತನು ಮಧ್ಯವತಿ ಸ್ವಕರ್ಣ ವಿಶ್ರಾಂತ ನಿರ್ಮಲ ಗುಣ ರುಚಿರಂ ತ್ರಿವಕ್ರಂ. ಸ್ವಲ್ಪ ಬಿಲ್ಲಿನ ಗುಣ ಇವಳ ಸ್ವಭಾವ ಎಲ್ಲ ಒಂದೇ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬಿಲ್ಲನ್ನು ಬಿಡಬೇಕಾದ್ರೆ, ಬಿಲ್ಲಿನಿಂದ ಬಾಣವನ್ನು ಬಿಡಬೇಕಾದ್ರೆ ಕರ್ಣ ಕಿವಿಯವರೆಗೆ ಎಳಿಬೇಕಂತೆ. ಬಾಣವನ್ನು ಹಾಗೆ ಹೂಡಿ ಬಿಟ್ರೆ ಅದು ವೇಗವಾಗಿ ಹೋಗಲಿಕ್ಕೆ ಸಾಧ್ಯ, ಇಲ್ಲೇ ಬೀಳುತ್ತೆ. ಅದು ವೇಗವಾಗಿ ಹೋಗಬೇಕಂದ್ರೆ ಬಿಲ್ಲನ್ನು ಹಿಡಿದು ಬಲವಾಗಿ ಆ ಬಾಣವನ್ನ ಕಿವಿಯ ತನಕ ಎಳಿಬೇಕು. ಕಿವಿಯ ತನಕ ಎಳೆದು ಬಾಣವನ್ನು ಬಿಟ್ಟಾಗ ಅದು ರಭಸವಾಗಿ ಹೋಗುತ್ತೆ. ಹಾಗೆ ಕಿವಿಯ ತನಕ ಅದರ ಹಗ್ಗ ಬರುತ್ತೆ. ಇಲ್ಲಿ ಕಿವಿಯ ತನಕ ಅವಳ ಗುಣ ಬಂದಿದೆ ಅಂತ ಅಂದ್ರೆ ತ್ರಿವಕ್ರೆ ಒಳ್ಳೆ ಸಾಧ್ವಿ, ಅವಳಲ್ಲಿ ಒಳ್ಳೆ ಗುಣಗಳಿವೆ ಅಂತ ಕೃಷ್ಣನ ಕಿವಿ ತನಕ ಬಂದು ತಲುಪಿದೆ ಅಂತ ಹೇಳ್ತಿದ್ದಾರೆ. ಕರ್ಣ ಅಂತ ಕಿವಿಯ ತನಕ ಅವಳ ಗುಣ ಬಂದಿದೆ. ಮುಷ್ಟಿ ಪ್ರಮಾಣ ತನು ಮಧ್ಯವತಿ ಸ್ವಕರ್ಣ ವಿಶ್ರಾಂತ ನಿರ್ಮಲ ಗುಣ ರುಚಿರಂ ತ್ರಿವಕ್ರಂ ಅಂತಹ ತ್ರಿವಕ್ರೆಯ ಹತ್ತಿರ ಕೃಷ್ಣ ಬಂದವ ಅವಳು ಗಂಧವನ್ನ ಪೂಸಿದಾಗ ಕೃಷ್ಣ ಅವಳ ಪಾದದ ಮೇಲೆ ತನ್ನ ಪಾದವನ್ನು ಇಟ್ಟಿದ್ದಾನೆ. ಅವಳ ಕಾಲಿನ ಮೇಲೆ ತನ್ನ ಪಾದವನ್ನು ಊರಿದ್ದಾನಂತೆ. ಪ್ರಪದ ನಿಹಿತ ಪಾದ, ಅವಳ ಕಾಲಿನ ಮೇಲೆ ತನ್ನ ಕಾಲನ್ನಿಟ್ಟು ತನ್ನ ಅಂಗೈಯಿಂದ ಅವಳ ಗಂಧವನ್ನು ಹಿಡಿದು ಕೃಷ್ಣ ಎತ್ತಿದನಂತೆ. ಎತ್ತಿದಾಗ ಏನು ಶರೀರ ಮೂರು ಕಡೆ ಡೊಂಕಾಗಿತ್ತು, ಡೊಂಕೆಲ್ಲ ನೆಟ್ಟಗಾಗಬೇಕು ಅಂತ ಹೇಳ್ತಿದ್ದಾರೆ. ಕುಬ್ಜೆಯ ಡಂಕವ ತಿದ್ದಿದ ಅಂತ, ಕುಬ್ಜೆಯ ಡೊಂಕವನ್ನು ಕಟ್ಟ ತಿದ್ದುತ್ತಾ ಇದ್ದಾನೆ. ಸುಮ್ಮನೆ ಹಿಡಿದು ಎತ್ತಿದರೆ ಅವಳ ಡೊಂಕೆಲ್ಲ ಸರಿಯಾಗಿ ಹೋಗಿದೆ, ಅವಳು ಅತ್ಯಂತ ಸುಂದರಿ ಆಗ್ತಾ ಇದ್ದಾಳೆ ಅಂತ ಹೇಳ್ತಿದ್ದ. ಹೀಗೆ ಕೃಷ್ಣ ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾನೆ, ಅವಳ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನೆ. ಆ ತ್ರಿವಕ್ರ ಕೇಳ್ತಾಳೆ, ಕುಬ್ಜೆ ಕೇಳ್ತಾಳೆ, ಈಗ ಬಹಳ ಸುಂದರಿ ಆದಂಥವಳು, ಕೃಷ್ಣ ನಮ್ಮ ಮನೆಗೆ ಬರಬೇಕು ನೀನು, ನಮ್ಮ ಮನೆಗೆ ಒಂದು ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಬಹಳಷ್ಟು ಕೆಲಸ ಇದೆ, ಈಗ ನಿಮ್ಮ ದೊರೆಯದಾನಲ್ಲ ಕಂಸ ಅವನ ಸಂಹಾರ ಎಲ್ಲ ಆಗಲಿ, ಆಮೇಲೆ ನಿಮ್ಮ ಮನೆಗೆ ಬರ್ತೇನೆ ಅಂತ ಕೃಷ್ಣ ಹೇಳಿದ್ದಾನೆ. ಅನಂತರದಲ್ಲಿ ಕೃಷ್ಣ ಕೊಟ್ಟ ಮಾತು ತಪ್ಪುವನಲ್ಲ. ನಂತರದಲ್ಲಿ ಕೃಷ್ಣ ಕುಬ್ಜೆ ಮನೆಗೆ ಹೋಗ್ತಾನೆ. ಅವಳು ಯಾಳೋ ಕಂಸನಿಗೆ ಗಂಧ ಕೊಡುವಂಥವಳು, ಕೃಷ್ಣನಿಗೆ ಗಂಧ ಕೊಟ್ಟದ್ದಾಳೆ. ಅಂಥವಳ ಮನೆಗೆ ಕೃಷ್ಣ ಹೋಗಿ ಅವಳಿಗೆ ಅನುಗ್ರಹ ಮಾಡಿ ಅಲ್ಲಿ ಕುಬ್ಜೆಗೆ ಕೃಷ್ಣನಿಂದ ಒಬ್ಬ ಮಗ ಹುಟ್ಟುತ್ತಾನೆ. ಅವನ ಹೆಸರು ವಿಶೋಕ ಅಂತ. ಅವಳಿಗೆ ಆ ಕುಬ್ಜೆಗೆ ಒಬ್ಬ ಮಗ ಹುಟ್ಟುತ್ತಾ ಇದ್ದಾನೆ. ಆ ವಿಶೋಕ ಮುಂದೆ ಭೀಮಸೇನ ದೇವರ ಸಾರಥಿಯಾಗಿ ಬರ್ತಾನೆ. ಭೀಮಸೇನ ದೇವರು 18 ದಿನಗಳ ಯುದ್ಧದಲ್ಲಿ ಆ ವಿಶೋಕ ಕೃಷ್ಣನಿಗೆ ಸಾರಥಿಯಾಗಿ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಅಂತಹ ಶ್ರೇಷ್ಠನಾದ ಮಗನನ್ನ ಕೃಷ್ಣ ಆ ಕುಬ್ಜೆ ಕೊಡ್ತಾನೆ ಅಂತ ಅನ್ನೋದನ್ನು ಹೇಳ್ತಾರೆ. ಅಂತಹ ಕುಬ್ಜೆಯನ್ನ ಅನುಗ್ರಹ ಮಾಡಿದ್ದಾನೆ ಭಗವಂತ. ಕುಬ್ಜೆ ಒಂದು ಗಂಧವನ್ನು ಕೊಟ್ಟು ವಾದರಾಜರು ಮಾತನ್ನು ಹೇಳ್ತಾರೆ. ಗಂಧರ್ಪಣ ರುಚಿರ ವೇಷ ಕೃತೇರ್ ಮನುಜ್ಞ ಕುಂದ ಪ್ರಸೂನ ರಚಿತಾಮಲ ಮಲ್ಯದಾನಾತ್ ಕುಬ್ಜಾದಯಸ್ತಮಲಭಂತ ಮಹಾಪ್ರಸಾದಂ ಕಿಂ ನಾಮ ಸರ್ವ ವಿಧಿಭಿ ವಿಭುಮರ್ಚಯಂತಹ. ವಾದರಾಜರು ಹೇಳ್ತಾರೆ, ಕುಬ್ಜೆ ಸ್ವಲ್ಪ ಗಂಧ ಕೊಟ್ಲು, ಭಗವಂತ ಏನು ಕೊಟ್ಟ, ಅನುಗ್ರಹವನ್ನು ಮಾಡಿದ, ಮೋಕ್ಷವನ್ನೇ ಕರುಣಿಸಿದ. ಅನುಗ್ರಹ ಅಂದ್ರೆ ಎಲ್ಲಿ ಮಟ್ಟಿ ಅನುಗ್ರಹ, ಮೋಕ್ಷವನ್ನೇ ಕರುಣಿಸಿದ. ಮಾಲಾಕಾರ ಹೂವನ್ನ ಅರ್ಪಣೆ ಮಾಡಿದ, ಅವನಿಗೂ ಭಗವಂತ ಅನುಗ್ರಹಿಸಿದ. ನಾಪಿತನೇ ಅನುಗ್ರಹ ಮಾಡಿದ. ಹೀಗೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಒಮ್ಮೆ ಕೃಷ್ಣ ಸಮೀಪಿಸಿದಾಗ ಮಾಲಾಕಾರ ಒಂದು ಸೇವೆಯನ್ನು ಸಲ್ಲಿಸಿದ, ಪುಷ್ಪವನ್ನು ಸಮರ್ಪಣೆ ಮಾಡಿದ. ನಾಪಿತ ಕೃಷ್ಣನನ್ನು ಅಲಂಕಾರ ಮಾಡಿದ. ಹಾಗೆ ಕುಬ್ಜೆ ಅವಳು ಗಂಧವನ್ನು ಲೇಪನೆ ಮಾಡ್ತಾ ಇದ್ದಾಳೆ. ಒಬ್ಬೊಬ್ಬರು ಒಂದು ಕಾಲದಲ್ಲಿ ಒಂದೊಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ವಾದರಾಜರು ಹೇಳ್ತಾರೆ, ಯಾರು ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಭಗವಂತ ಮೋಕ್ಷವನ್ನು ಕೊಟ್ಟಿರುವಾಗ, ಇನ್ನು ಪ್ರತಿನಿತ್ಯ ಯಾರು ಷೋಡಶೋಪಚಾರ ಪೂಜೆಗಳಿಂದ ಭಗವಂತನ ಸೇವೆಯನ್ನು ಮಾಡ್ತಾರೆ ಅಂಥವ್ರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಏನು ಹೇಳಬೇಕು. ಆದ್ದರಿಂದ ಇದನ್ನು ನೋಡಿ ತಿಳಿದುಕೊಳ್ಳಿ, ಪ್ರತಿನಿತ್ಯ ಭಗವಂತನ ಪೂಜೆಯನ್ನು ತಪ್ಪದೇ ಮಾಡಬೇಕು. ಏನ್ರಿ ನಮ್ಮ ಕೆಲಸಕ್ಕಾಗೋದಿಲ್ಲ, ಅಟ್ಟು ಹೊತ್ತಾಗೋದಿಲ್ಲ, ಏನ್ ಸಾಲಿಗ್ರಾಮ ಪೂಜೆ ಮಾಡೋದು, ಹಾಗೆ ಅನ್ಕೋಬೇಡಿ. ಭಗವಂತ ಅಂತಹ ಮಹಾನುಗ್ರಹ ಮಾಡ್ತಾನೆ. ಭಗವಂತನಿಗೆ ಸ್ವಲ್ಪ ಸೇವೆಯನ್ನ ಸಲ್ಲಿಸಿದ್ರೆ ಸಾಕು, ಅಂತಹ ಪರಮಾನುಗ್ರಹ ಮಾಡ್ತಾನೆ. ಆದ್ದರಿಂದ ಅದರಲ್ಲಿ ಹಿಂಜರಿಕೆ ಬೇಡ, ಅನೇಕ ಕಾರ್ಯಗಳಿವೆ ಅಂತ ಭಗವಂತನ ಕಾರ್ಯವನ್ನ ಬದಿಗೊತ್ತುವ ಕೆಲಸ ಬೇಡ ಅಂತ ಹೇಳ್ತಾರೆ. ಆದ್ದರಿಂದ ಭಗವಂತನ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದಕ್ಕೆ ರಾಜರು ತೋರಿಸಿಕೊಡ್ತಾರೆ. ಹೀಗೆ ಒಂದೊಂದು ಸೇವೆಯನ್ನು ಸಲ್ಲಿಸಿದರೆ ಭಗವಂತ ಅಂತಹ ಕರುಣೆಯನ್ನು ಮಾಡಿದ್ದಾನೆ. ಅಂತಹ ಕೃಷ್ಣ ಅವರ ಸೇವೆಯನ್ನು ಸಲ್ಲಿಸಿದ, ರಾಜ ಮಾರ್ಗದಲ್ಲಿ ಹೋಗಿದ್ದಾನೆ. ರಜಧ್ವನಾಸಮಧಿಗಮ್ಯ ಧನುರ್ನಿವಾಸಂ ಕೋದಂಡ ಖಂಡರ ಮಥೋಚಕ ಮೇ ರಮೇಶ ಯುಕ್ತಂ ಹಿ ತತ್ ಸಕಲ ದೈವತ ಮುಖ್ಯ ದೈವ ಪ್ರತ್ಯರ್ಹಣಾಭಿರತಮಿತ್ಯಹಮೋಹಯಾಮಿ. ವಾದಿರಾಜರು ಹೇಳ್ತಾರೆ, ಕೃಷ್ಣ ನೇರ ಬಿಲ್ಲಿನ ಸ್ಥಳಕ್ಕೆ ಹೋದ, ಬಿಲ್ಲನ್ನು ಮುರಿಬೇಕಂತನೇ ಹೋದಂತೆ. ಅಲ್ಲ, ಧನುಸ್ಸನ್ನು ಮುರಿಬೇಕಂತ ಯಾಕೆ ಹೋದ? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಕೃಷ್ಣ ಸರ್ವೋತ್ತಮನಾದ ವ್ಯಕ್ತಿ. ಸರ್ವೋತ್ತಮನಾದ ವ್ಯಕ್ತಿ ಭಗವಂತನಿರಬೇಕಾದ್ರೆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದೆ, ಅವನಿಗೆ ಯಾವ ಬಲಿಯನ್ನು ಸಲ್ಲಿಸಿದೆ, ಅದ್ಯಾವುದು ಪೂಜೆಯನ್ನು ಮಾಡಿದ್ದೇನೆ, ಆ ಜಡವಾದ ಬಿಲ್ಲಿಗೆ ಮಾಡ್ತಾ ಇದ್ದಾರಲ್ಲ ಪೂಜೆಯನ್ನ, ಅದನ್ನು ನೋಡಿ ಕೃಷ್ಣ ಅಂದಂತೆ ಇಂತಹ ಬಿಲ್ಲು ಇದು ಸರಿಯಲ್ಲ, ಅದಕ್ಕೆ ಇದನ್ನು ಭಂಗ ಮಾಡಬೇಕು ಅಂತ ಕೃಷ್ಣ ಆ ಬಿಲ್ಲನ್ನು ಮುರಿಯೋ ಉದ್ದೇಶದಿಂದ ಹೋಗಿದ್ದಾನೆ ಅಂತ ಹೇಳ್ತಿದ್ದ. ಕೃಷ್ಣ ಅಲ್ಲಿ ಹೋಗಿದ್ದಾನೆ, ಬಿಲ್ಲನ್ನು ಎತ್ತಿದ್ದಂತೆ. ಕರೇಣು ಧೃತ್ಯ ಪ್ರಾಗ್ಯತನದ ಗುಣ ವೇದ ನಮಸು, ಕೈಯಲ್ಲಿ ಎತ್ತಿದ್ದಂತೆ ಅನಾಯಾಸ ಎಡಗೈಯಿಂದ ಎತ್ತಿದ. ಅವರೆಲ್ಲ ತಡೀತಾ ಇದ್ದಾರೆ, ಹೋಗಬೇಡ ಹತ್ರಕ್ಕೆ ಹೋಗಬೇಡ ಅಂತ ತಡೀತಾ ಇದ್ದಾರೆ, ಯಾರ ಮಾತನ್ನು ಕೇಳಲಿಲ್ಲ ಕೃಷ್ಣ, ನೇರವಾಗಿ ಹೋಗ್ತಾ ಇದ್ದಾನೆ. ಈ ಮತ್ತವಾದ ಆನೆಯನ್ನ ಅಥವಾ ಸಿಂಹವನ್ನ, ಬಲಿಷ್ಠವಾದ ಸಿಂಹವನ್ನ, ಕಾಡಿನಲ್ಲಿ ಅನೇಕ ನರಿಗಳು ಅಥವಾ ನಾಯಿಗಳು ಊಳಿಡ್ತಾ ಇದ್ದು ಅಂದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ಹೇಗೆ ಸಿಂಹವು ಆನೆಯೋ ತಾನು ಗಂಭೀರವಾಗಿ ಹೋಗ್ತಾ ಇರತ್ತೋ ಹಾಗೆ ಕೃಷ್ಣ ನೇರವಾಗಿ ಪ್ರವೇಶ ಮಾಡಿದ್ದಾನೆ. ಬಿಲ್ಲಿರುವ ಪ್ರದೇಶಕ್ಕೆ ಪ್ರವೇಶ ಮಾಡಿದ, ಬಿಲ್ಲನ್ನು ಹಿಡಿದಿದ್ದಾನೆ, ಎಲ್ಲ ತಡಿತಾ ಇದ್ದಾರೆ, ಕೃಷ್ಣ ಕೇಳಲಿಲ್ಲ, ಬಿಲ್ಲನ್ನು ಎತ್ತಿದ. ಎತ್ತಿ ಅದನ್ನು ಬಗ್ಗಿಸಿದಂತೆ, ಅದನ್ನು ಬಗ್ಗಿಸಿದಾಗ ಆ ಬಿಲ್ಲು ಮುರಿದು ಹೋಗಿದೆ. ಅಂತಹ ಬಿಲ್ಲು ಎಲ್ಲೂ ಕೂಡ ಮುರಿದು ಹೋದಾಗ, ಆವಾಗ ಬಿಲ್ಲು ಮುರಿದಾಗ ಅದರ ಜೊತೆಗೆ ಆ ಕಂಸನ ಎದೆಯೂ ಕೂಡ ಒಡೆದು ಹೋಯಿತು ಅಂತ ಹೇಳ್ತಿದ್ದ. ಬಿಲ್ಲು ಮುರಿದು ಹೋಯಿತು, ಕಂಸನ ಎದೆ ಒಡೆದು ಹೋಯಿತು. ಬಿಲ್ಲು ಮುರಿದ ಭಯಂಕರವಾದ ಧ್ವನಿ ಆಗ್ತಾ ಇದೆ, ಅದು ಸಾಮಾನ್ಯವಾದ ಬಿಲ್ಲಲ್ಲ ಅದು. ಆದ್ದರಿಂದ ಅಂತಹ ಈಶ್ವರದತ್ತವಾದಂತಹ ಬಿಲ್ಲದು, ಅಂತಹ ಬಿಲ್ಲು ಮುರಿದಾಗ ಆ ಕಂಸನ ಎದೆ ಒಡೆದು ಹೋಗಿದೆ. ಅವನಿಗೆ ಹೃದಯಾಘಾತ ಆಯ್ತಂತ, ಅವನಿಗೆ ಹೃದಯಾಘಾತ ಆಯ್ತು. ಇವನಿಗು ಆ ಬಿಲ್ಲನ್ನು ಮುರಿದಿದ್ದಾನೆ ಇವನು, ಎಂಥ ವ್ಯಕ್ತಿ ಅಂತ ಕಂಸ ಆಲೋಚನೆ ಮಾಡ್ತಾ ಇದ್ದಾನೆ. ಅನೇಕ ಜನ ಇಲ್ಲಿ ಬಂದಿದ್ದಾರೆ, ಅವರನ್ನ ಅದೇ ಬಿಲ್ಲಿನಿಂದ, ಬಿಲ್ಲಿನ ತುಂಡಿನಿಂದಲೇನೆ ಕೃಷ್ಣ ಅವರನ್ನ ಹೊಡೆದು ಸಂಹಾರ ಮಾಡಿದ್ದಾನೆ. ಅಳಿದುಳಿದವರು ಹೋಗಿ ಕಂಸನಿಗೆ ದೂರನ್ನ ಸಲ್ಲಿಸ್ತಾ ಇದ್ದಾರೆ. ಹೀಗೆ ತಮಸ್ಸಮಂತ ಕಾಠಾಸು ಪೂರಸಗತೋ ರವಿಹಿ ಬಹಿರ್ಗತೋ ಮುಕುಂದೋಪಿ ಭಯಾಖ್ಯಂ ತತ್ವ ಶತ್ರುಷು. ಸಾಯಂಕಾಲ ಆಗಿದೆ, ಸೂರ್ಯ ಅಸ್ತ ಆಯ್ತಂತೆ. ಅಂದ್ರೆ ಹೇಳ್ತಾರೆ ಸೂರ್ಯಾಸ್ತ ಆಗಿದ್ದಲ್ಲ, ಸೂರ್ಯ ಹೋದ್ನಂತ. ಯಾಕೆಂದ್ರೆ ಕೃಷ್ಣ ಇಷ್ಟೆಲ್ಲ ಮಹಿಮೆಯನ್ನು ತೋರಿಸಿದ್ನಲ್ಲ, ಆ ಕುಬ್ಜಿಗೆ ಅನುಗ್ರಹ ಮಾಡಿದ, ಹಾಗೆ ಆ ಮಾಲಾಕಾರನಿಗೆ ಅನುಗ್ರಹ ಮಾಡಿದ, ಆ ರಜಕರನ ಸಂಹಾರ ಮಾಡಿದ, ಹಾಗೆ ನಾಪಿತನ ಅನುಗ್ರಹ ಮಾಡಿದ, ಈ ಬಿಲ್ಲನ ಮುರಿದ, ಇಷ್ಟೆಲ್ಲ ಭಗವಂತನ ಮಹಿಮೆಗಳೇನಿವೆ. ಆ ಮಹಿಮೆಗಳನ್ನೆಲ್ಲ ಬೇರೆ ದಿಕ್ಕಿನಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅಥವಾ ದೇವತೆಗಳೇನಿದ್ದಾರೆ ಅವರಿಗೆಲ್ಲ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಸೂರ್ಯ ಆ ಕಡೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸೂರ್ಯಾಸ್ತ ಆಗಿದೆ, ತಮಸ್ಸು ಎಲ್ಲ ಕಡೆ ಕತ್ತಲು ಆವರಿಸ್ತಾ ಇದೆ, ಎಲ್ಲ ಕಡೆ ಕತ್ತಲು ಆವರಿಸ್ತಾ ಇದೆ. ತಮಸ್ಸಮಂತಾತ್ ಕಾಷ್ಠಾಸು ಕುಪೂರ ಸ ಗತೋ ರವಿಹಿ ಬಹಿರ್ಗತೋ ಮುಕುಂದೋಪಿ ಭಯಾಖ್ಯಂ ತತ್ ಸ್ವಶತ್ರುಷು. ಸೂರ್ಯ ಮುಳುಗಿದ, ಕತ್ತಲಾಯಿತು. ಕೃಷ್ಣ ನಗರದಿಂದ ಆಚೆಗೆ ಹೋದ, ಕೃಷ್ಣನ ಶತ್ರುಗಳಲ್ಲೆಲ್ಲ ಭಯ ಹೊಕ್ಕೊಂಡಿತ್ತು ಅಂತ ಹೇಳ್ತಾರೆ. ಸೂರ್ಯ ಮುಳುಗಿದಾಗ ಕತ್ತಲು ಆವರಿಸ್ತು. ಈ ಸೂರ್ಯ ಕೃಷ್ಣ ಅವನು ರಾತ್ರಿ ಆಗ್ತಾ ಇದೆ ಅಂತಂದಾಗ ನಗರದ ಹೊರಗಿರೋ ಉದ್ಯಾನವನಕ್ಕೆ ಅವನು ಎಲ್ಲ ಬಾಲಕರ ಜೊತೆಗೆ ಗೊಲ್ಲರ ಜೊತೆ ಕೃಷ್ಣ ಹೋಗ್ತಾ ಇದ್ದಾನೆ. ಕೃಷ್ಣನೆಂಬ ಸೂರ್ಯ ನಗರದ ಹೊರಗೆ ಹೋದಾಗ ನಗರದ ಒಳಗಿರುವ ಆ ಶತ್ರುಗಳೇನಿದ್ದಾರೆ ಅವರಲ್ಲೆಲ್ಲ ಭಯ ಪ್ರವೇಶ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಔದಾರ್ಯ ಧೈರ್ಯ ಶೌರ್ಯಾಣಿ ಗರಹಯಂತ ಭಯೋಚ್ಚಯ ಮನೋಮಮರ್ದ ಕಂಸಸ್ಯ ಮಧುಸೂದನ ದೂತವತ್. ರಾಜರ ಸೊಗಸಾದ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಭಗವಂತನ ದೂತ, ಭಗವಂತನ ಭಟ ಬರ್ತಾ ಇದ್ದಾರೆ. ನೇರವಾಗಿ ಕಂಸನ ಹತ್ರ ಬಂದಂತೆ, ಕಂಸನ ಹತ್ರ ಬಂದು ಕೃಷ್ಣನ ಸಂದೇಶವನ್ನು ಸ್ವೀಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ದೂತ ನೇರವಾಗಿ ಬಂದ. ಯಾರ ದೂತ? ಭಯ ಎಂಬಂತಹ ದೂತ. ಭಯನೇ ದೂತ, ಕೃಷ್ಣನ ದೂತ. ಆ ಭಯ ನೇರವಾಗಿ ಕಂಸನ ಹತ್ರ ಬರ್ತಾ ಇದೆ. ಕಂಸ ಮಲಗಿದ್ದಾನೆ. ಕಂಸ ಮಲಗಿದಾಗ ಆ ಕಂಸನ ಹತ್ರ ಭಯ ಬಂದಿದೆ. ಭಯ ಬಂದು ಭಯಕ್ಕೂ ಕಂಸನಿಗೆ ಸಂವಾದ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಅವನ ಮನಸ್ಸಿನಲ್ಲಾಗುವಂತಹ ತುಮುಲವನ್ನ ರಾಜರು ಕಂಸನಿಗೂ ಮತ್ತು ಭಯಕ್ಕೂ ಆಗುವ ಸಂಭಾಷಣೆಯಂತೆ ಅದನ್ನು ಸೊಗಸಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾರೆ, ಕಂಸ ಮಲಗಿದ್ದಾನೆ. ಮಲಗಿದ ಕ್ಷಣ ಬಾಗಿಲು ಬಾರಿಸಿ ಬಂದ. ಯಾರು? ಭಯ ಬಂದ. ಭಯ ಬಂದಿತು. ಭಯ ನಮಸಕಲಿಂಗ. ಭಯ ಬಂದಿತು. ಭಯ ಬಂದಾಗ ಅವಾಗ ಅವನು ಬಾಗಿಲು ಬಾರಿಸ್ತಾ ಇದ್ದಾರೆ. ಭಯ ಬಂದು ಬಾಗಿಲು ಬಾರಿಸಿದಾಗ ಕಂಸ ಕೇಳ್ತಾನೆ, ಯಾರು ನೀನು? ಕಸ್ತ್ವಂ. ಯಾರು ನೀನು? ಸೋಹಮರೇ ತ್ವದಂತಕ ತಟಾತ್ ಅಭ್ಯಾಗತೋ ವೈಭಟ. ನಿನ್ನ ಶತ್ರು ಇದ್ದಾನಲ್ಲ, ಶತ್ರುವಿನ ದೂತ ನಾನು ಅಂತ ಹೇಳ್ತಾ ಇದ್ದೆ. ಕೋಹಮರೇ ತ್ವದಂತಕ ತಟ, ಬರೀ ಶತ್ರು ಅಂತ ಹೇಳಲಿಲ್ಲ, ತ್ವದಂತಕ, ನಿನ್ನ ಸಂಹಾರ ಮಾಡುವನಿದ್ದಾನಲ್ಲ ಅಂತಕ, ಆ ಅಂತಕನ ದೂತ ನಾನು ಅಂತ ಅಭಯ ಹೇಳ್ತಾ ಇದ್ದೆ. ತ್ವದಂತಕ ತಟಾದ್ ಅಭ್ಯಾಗತೋ ವೈಭಟ ಪೃಥ್ವ್ಯಾಂ ಕಾಸ್ತಿ ಮಮಂತಕ ಸ ಭುವನೇಶ್ವಂತರ ಬಹಿರ್ವರ್ತತೆ. ಆ ಕಂಸ ಕೇಳ್ತಾನೆ, ನನಗಂತಕನ, ನನ್ನಂತಕ ಎಲ್ಲಿದ್ದಾನೆ ಅಂತ ಕಂಸ ಕೇಳ್ತಾನೆ. ಅದಕ್ಕೆ ನಿನ್ನಂತಕ ಎಲ್ಲಿದ್ದಾನೋ, ಎಲ್ಲಿ ಇಲ್ಲ ಹೇಳು ಅಂತ ಕೇಳುತ್ತೆ ಭಯ. ಎಲ್ಲ ಕಡೆ ಇದ್ದಾನೆ ನಿನ್ನಂತಕ, ಅಂತರ ಬಹಿರವರ್ತದೆ. ಅವನ ಹೆಸರು ನಾನು ಕೇಳಲೇ ಇಲ್ಲಲ್ಲ. ಏನಿಲ್ಲ, ನಿನ್ನ ತಂಗಿಯ ಮಗ ದೇವಕೀಸುತ ವಸುದೇವ ಸೂನು ಅಂತ ಆ ಭಯ ಈ ರೀತಿಯ ಮಾತನಾಡ್ತಾ ಇದೆ. ಈ ರೀತಿಯಾಗಿ ಹೇಳಿದಾಗ ಕಂಸ ಅನೇಕ ರೀತಿಯಲ್ಲಿ ಹೇಳ್ತಾನೆ, ನನ್ನನ್ನು ನೀನೇನು ಮಾಡ್ಲಿಕ್ಕಾಗೋದಿಲ್ಲ. ಮಲ್ಲ ಶೈಲ ಸಮ ಬಲಂಚ ಜಗತಿ ಪ್ರಖ್ಯಾತಮಸ್ತೇವಮೆ ಹಸ್ತಿ ಹಸ್ತಿ ಸಹಸ್ರ ಸಂಹಿತ ಬಲ ತತ್ವಸ್ತು ಮೃತ್ಯುರು ಮಮ ರಾಜನ್ ಮೃತ್ಯು ವಿವಾಹವೇ ಅಭವತಂ ಚಿತ್ತೇ ಸಮುದ್ರಂಭಿತ ದೃಷ್ಟಂ ವಸ್ತು ಭಯಂಕರಂ ವಿರಚಯೇ ಶಂಕಾಸಹಸ್ರಾರ್ಪಕ. ಕಂಸ ಹೇಳ್ತಾನೆ, ನನ್ನ ಹತ್ರ ಬರ್ತಾ ಇದ್ದೀ ಅಂತ ಹೇಳ್ತಾ ಇದ್ದೀ, ಯಾರಿಗೂ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ನನಗೆ ದೊಡ್ಡದಾದಂತಹ ರಕ್ಷಣೆ ಇದೆ. ಮಲ್ಲಾಹ ಶೈಲ ಸಮಾಹ, ಅನೇಕ ಜನ ಮಲ್ಲರು ನನಗೆ ರಕ್ಷಕರಾಗಿದ್ದಾರೆ. ಎಂಥೆಂಥವ್ರು, ಒಬ್ಬೊಬ್ಬ ಮಲ್ಲರು ಒಳ್ಳೊಳ್ಳೆ ಬೆಟ್ಟದಂತಿದ್ದಾರೆ ಅಂತ ಹೇಳ್ತಿದ್ದಾರೆ. ಚಾಣೂರ ಮುಟ್ಟಿಕ ಅರಿಷ್ಟ ಅವರೆಲ್ಲ ಸಾಮಾನ್ಯರೇನು, ಅವರೆಲ್ಲ ಬೆಟ್ಟದಂತ ಇರುವಂತಹ ಮಲ್ಲರು. ಅಂಥವ್ರು ಇರಬೇಕಾದ್ರೆ ಅವರನ್ನು ಎದುರಿಸುವ ಶಕ್ತಿ ಯಾರಲ್ಲಿದೆ? ಹಾಗೆ ನನ್ನಲ್ಲೊಂದು ಆನೆ ಇದೆ, ಕುವಲಯ ಪೀಡಾ ಅಂತ ಒಂದು ಆನೆ ಇದು. ಎಂತಹ ಆನೆ ಇದು? ಹಸ್ತಿ ಹಸ್ತಿ ಸಹಸ್ರ ಸಂಹಿತ ಬಲ, ಸಾವಿರ ಆನೆ ಬಲ ಒಂದು ಆನೆಗಿದೆ. ಆ ಒಂದು ಆನೆ ಸಾವಿರ ಆನೆ ಬಲ ಇದೆ, ಅಂತಹ ಆನೆ ನನ್ನಲ್ಲಿದೆ ಅಂತ ಆ ಕಂಸ ಹೇಳ್ತಾ ಇದ್ದಾನೆ. ಆದ್ದರಿಂದ ತತ್ ಕ್ವಾಸ್ತಿ ಮೃತ್ಯುರ್ಮಮ, ನನಗೆ ಮೃತ್ಯುವಲ್ಲಿದ್ದಾನೆ ಅಂತ ಕಂಸ ಕೇಳಿದ್ದಂತೆ. ಅದಕ್ಕೆ ಭಯ ಹೇಳತ್ತೆ, ನಿನಗೆ ರಾಜನ್ ಮೃತ್ಯು ವಿವಾಹಮೇವ, ನಿನಗೆ ಆ ಭಗವಂತ ಬರಬೇಕಾಗಿಲ್ಲ, ನಮ್ಮ ಸ್ವಾಮಿ ಅಂತಕ ಅವನು ಬರಬೇಕಾಗಿಲ್ಲ, ನಿನಗೆ ನಾನೇ ಮೃತ್ಯು ಸಾಕು ಅಂತ ಹೇಳ್ತಾರೆ. ನಿನಗೆ ನಾನೇ ಮೃತ್ಯುವಿನಂತೆ, ಯಾಕೆ ನನ್ನನ್ನು ನೀನು ನೋಡಿದೆ ಅಂತಾದರೆ ಸಾಕು, ನಾನು ಮೃತ್ಯುನೇನು ಮಾಡಬೇಕಾಗಿಲ್ಲ, ನನ್ನ ದರ್ಶನ ನಿನಗಾದರೆ ಸಾಕು. ಆವಾಗಲೇ ಹೃದಯದಲ್ಲಿ ಅನೇಕ ಶಂಕೆಗಳು ಸಂದೇಹಗಳೆಲ್ಲ ಗೊಂದಲಗಳೆಲ್ಲ ಬಂದು ಆವಾಗಲೇ ಇವನ ಹೃದಯ ಅವನು ಆ ಬಡಿತಲ್ಲಿ ನಿಂತು ಹೋಗುತ್ತೆ, ಇಷ್ಟೆಲ್ಲ ತೊಂದರೆಗಳು ಉಂಟಾಗತ್ತೆ, ಆದ್ದರಿಂದ ನನ್ನ ಸ್ವಾಮಿ ಬರಬೇಕಾಗಿಲ್ಲ, ನನ್ನಿಂದಲೇ ಆ ಕೆಲಸ ಆಗತ್ತೆ ಅಂತ ಆ ಕಂಸನ ಹತ್ತಿರ ಆ ಭಯ ಹೇಳ್ತಾ ಇದೆ. ಹಾಗೆ ಯಸ್ಮಿನ್ ಉತ್ಸೃಜತಿ ಸ್ವಭಕ್ತ ನಿಖರೈ ಸಾಕಂಭ ಲೋಕೋ ನೃಣ ಪ್ರಾಗಂಧಾ ಬದಿರಾ ವಿವೇಕರಹಿತ ಮುಖಾಯಿತಾಶ್ಚಕ್ಷಣ ಅಂತೆ ಪ್ರೇತ ಪುರೀಂ ಪ್ರಯಾಂತಿ ಜಗತಾಂ ಈಶಸ್ಯ ತಸ್ಯಾಗ್ರತಃ ಕಿಂ ಮಲ್ಲೈಃ ಕಿಮು ಹಸ್ತಿನಾತಿ ಭಟ ಭಟ್ ಬಲಿನಾ ಕಿಂ ವಾ ತ್ವಯಾ ಕಿಂ ಭಟೈಹಿ. ಅದಕ್ಕೆ ಆ ಭೃತ್ಯ ಭಯ ಹೇಳತ್ತೆ, ಅದಲ್ಲದೇನೆ ನಾನು ಬಂದರೆ ಸಾಕು, ಹೃದಯದ ಒಳಗೆ ನೆಲೆಸಿದರೆ ಮೊದಲಿಗೆ ಕಣ್ಣು ಕಾಣಿಸೋದಿಲ್ಲ. ಭಯ ಪ್ರಾರಂಭ ಆಯ್ತಂದ್ರೆ ಕಣ್ಣು ಮುಸುಮುಸುಕಾಗಲು ಶುರು ಆಗುತ್ತೆ, ಹೇಳಿದ್ದು ಕೇಳಿಸೋದಿಲ್ಲ. ಭಯ ಆದಾಗ ಭಯಂಕರ ನಿಬಿಡವಾದಂತಹ ರಸ್ತೆಯಲ್ಲಿ ಗಾಡಿ ಅಭ್ಯಾಸ ಇಲ್ಲದಿರುವಂತಹ ವ್ಯಕ್ತಿ ಅವನು ಹೋದ ಅಂತಾದ್ರೆ ಭಯ ಏನಾದ್ರೂ ಆವರಿಸ್ತಂದ್ರೆ ಪಕ್ಕದಲ್ಲಿ ಹಾರ್ನ್ ಹಾಕಿದ್ದು ಕೇಳಿಸೋದಿಲ್ಲ, ಏನೂ ಆಗೋದಿಲ್ಲ, ಕಣ್ಣು ಎದುರುಗಡೆ ಕಾಣಿಸೋದಿಲ್ಲ. ಹೀಗೆ ಭಯ ಒಂದೊಂದು ಪ್ರವೇಶ ಆದಾಗ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ತಲೆ ಕೆಲಸ ಮಾಡೋದಿಲ್ಲ, ಒಂದೊಂದು ಆಗಲಿ ಅನಾಹುತಗಳು ಆಗಿ ಶುರು ಆಗುತ್ತೆ. ಹೀಗೆ ಒಂದೊಂದೆಲ್ಲ ಆಗತ್ತೆ. ಆದ್ದರಿಂದ ನನ್ನಿಂದಲೇ ಇಷ್ಟೆಲ್ಲ ಆಗುವಾಗ, ಇನ್ನು ನನ್ನ ಸ್ವಾಮಿ ಬಂದಾಗ, ಭಗವಂತ ಬಂದಾಗ ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಕಿಂ ಮಲ್ಲೈಹಿ, ನಿನ್ನ ಮಲ್ಲರು ಯಾವ ಕೆಲಸಕ್ಕೆ ಬರೋದಿಲ್ಲ. ಕಿಂವಾ ತ್ವಯಾ ಕಿಂ ಭಟೈಹಿ, ನಿನ್ನಿಂದಲೇ ಏನಾಗಬೇಕಾಗಿಲ್ಲ, ನಿನ್ನ ಆನೆಯಿಂದಲೇ ಏನಾಗಬೇಕಾಗಿಲ್ಲ, ನಿನ್ನ ಸಾವಿರಾರು ಜನ ಲಕ್ಷಾಂತರ ಜನ ಸೇನೆಯಿಂದಲೂ ಕೂಡ ಏನಾಗಬೇಕಾಗಿಲ್ಲ, ನಾನು ಒಬ್ಬ ಸಾಕು, ಎಲ್ಲರೂ ನಿಗ್ರಹ ಮಾಡ್ತೇನೆ ಅಂತ ಆ ಭಟ ಹೇಳ್ತಾ ಇದೆ. ಅದಕ್ಕೆ ಆ ಕಂಸ ಹೇಳ್ತಾನೆ, ಕಿಂ ಭ್ರಾಂತೋಸಿ ವಿರುದ್ಧ ಭಾಷಣಮಿದಂ ಮಾ ಬ್ರೂಹಿ ಭೋದರ ಮತೆ ಭ್ರಾಂತಿಸ್ತೆ ವಿಪರೀತವಾದ ವಿಮನೋ ಎತ್ತೇ ಮಯ ನಿರ್ಜಿತಂ. ಅದಕ್ಕೆ ಏನ್ ನಿನಗೆ ಭ್ರಮೆ ಉಂಟಾಗಿದೆ, ಯಾರ ಹತ್ರ ಮಾತನಾಡ್ತಾ ಇದ್ದೀನಿ ನೀನು, ಸ್ವಲ್ಪ ಎಚ್ಚರಿದೆ ನಿನಗೆ ಅಂತ ಕಂಸ ಹೇಳ್ತಾನೆ. ಅದಕ್ಕೆ ಭಯ ಹೇಳುತ್ತೆ, ಎಚ್ಚರ ನನಗೆ ತಪ್ಪಿದ್ದಲ್ಲ, ನಿನಗೆ ತಪ್ಪಿದೆ. ಯಾಕೆಂದ್ರೆ ನಾನು ನಿನ್ನ ಮನಸ್ಸಿನೊಳಗೆ ಹೊಕ್ಕಿದ್ದೇನಲ್ಲ, ನಾನು ನಿನ್ನ ಮನಸ್ಸಿನಲ್ಲಿ ಹೊಕ್ಕಾಗ ಆವಾಗಲೇ ಭ್ರಮೆಗಳು ಎಲ್ಲ ಶುರು ಆಗೋದು ನಿನಗೆ ಶುರು ಆಗತ್ತೆ, ನನಗೆ ಯಾವುದರಿಂದ ಏನೂ ಕೂಡ ಆಗೋದಿಲ್ಲ, ಆದ್ರೆ ನಿನಗೆ ತೊಂದರೆ ಆಗಿದೆ ಅಂತ ಭಯ ಹೇಳ್ತಾ ಇದೆ. ಹೀಗೆ ಕ್ಲೀಬ ಕಿಂ ಕುರುಷೇ ತಮಜ್ಞ ಭವತಃ ಕ್ಲೀಬೋಪಮಂದಿತ್ಸಯ. ಅದು ಆ ಕಂಸ ಹೇಳ್ತಾನೆ, ನೀನು ಕ್ಲೀಬ ನಪುಂಸಕ, ಹಯಂ ಅಂತ ನಪುಂಸಕ ಲಿಂಗದ ಶಬ್ದ ಅದು. ಅದಕ್ಕೆ ಕಂಸ ಹೇಳ್ತಾನೆ, ನೀನ್ ನಪುಂಸಕ ನೀನು, ಸಣ್ಣ ನೀನು, ನಿನಗೇನು ಮಾಡೋ ಸಾಮರ್ಥ್ಯ ಇದೆ ಅಂತ. ಅದಕ್ಕೆ ಆ ಭಯ ಹೇಳುತ್ತೆ, ನನ್ನಲ್ಲಿ ನಪುಂಸಕ ಲಿಂಗ ಅಂತನೊಂದಿದೆ. ಯಾಕೆ ಗೊತ್ತಾ? ಅದು ನನ್ನಲ್ಲಿರುವ ಗುಣ ಅಲ್ಲ, ಅದು ನನ್ನಲ್ಲಿ ಯಾಕೆ ಯಥೇಚ್ಛವಾಗಿದೆ ಅಂತಂದ್ರೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೋಸ್ಕರ ಇದೆ ಅಂತ ಹೇಳ್ತಾರೆ. ನಪುಂಸಕತ್ವ ಕೊಡ್ಲಿಕ್ಕೋಸ್ಕರ ನಾನು ಇಟ್ಕೊಂಡಿದ್ದೇನೆ ಅದನ್ನ ಅಂತ ಭಯ ಹೇಳುತ್ತೆ. ಕ್ಲೀಬೋಪಮಂ ದಿತ್ಸಯ, ಅಂತ ಹೇಳ್ತಾ, ಅಂತಹ ನನ್ನಿಂದಲೇ ನೀನು ಪರಾಜಿತನಾಗ್ತಿ. ನಿತ್ಯಂ ಮನ್ನಿಯತಃ ಸವಾತು ಪವನಃ ಸಾಕಂ ವಿಧತ್ತೇ ನಲಹ ಪಾಕಂ ವಿಧತ್ತೇ ನಲಹ ಸೂರ್ಯೋಸೋ ಸಮುದಯತಿ. ನನ್ನಿಂದಲೇ ಇವತ್ತು ನಾನು ಹೇಳಬಾರದು, ಆದ್ರೆ ನನ್ನಿಂದಲೇ ಏನಾಗುತ್ತೆ, ಇವತ್ತು ಸೂರ್ಯ ಬೆಳಗುತ್ತಾ ಇದ್ದಾನಲ್ಲ, ಯಾಕೆ ಗೊತ್ತಾ, ನನ್ನಿಂದ ನಾನು ಹೇಳೋದಕ್ಕೆ ಸೂರ್ಯ ಬೆಳಗುತ್ತಾ ಇದ್ದಾನೆ. ಇವತ್ತು ಬೆಂಕಿ ಉರಿಯತ್ತೆ, ಯಾಕೆ ಬೆಂಕಿ ಉರಿಯತ್ತೆ ಅಂದ್ರೆ ನನ್ನಿಂದಾಗಿ ಬೆಂಕಿ ಉರಿತಾ ಇದೆ ಅಂತ ಭಯ ಹೇಳ್ತಾ ಇದೆ. ಯಾಕೆ ಮದ್ಭಯ ವಾತಿ ವಾತೋಯಂ ಭೀಷಾಸ್ಮಾತ್ ವಾತಪ್ಪವತೆ ಅಂತ ವೇದ ಹೇಳುತ್ತೆ. ಭೀಷಾಸ್ಮಾತ್ ಭಗವಂತನ ಭಯದಿಂದ ವಾತಪ್ಪವತೆ ಗಾಳಿ ಬೀಸ್ತಾ ಇದೆ. ಗಾಳಿ ಯಾಕೆ ಬೀಸುತ್ತೆ? ಭಗವಂತನ ಭಯದಿಂದ. ಸೂರ್ಯ ಸ್ತಪತಿ ಮದ್ಭಯಾತ್, ಸೂರ್ಯ ಬೆಳಗುತ್ತಾನೆ ಯಾಕೆ, ಮದ್ಭಯಾತ್ ನನ್ನ ಹೆದರಿಕೆಯಿಂದ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ವೇದವು ಕೂಡ ಹೇಳ್ತಾ ಇದೆ, ಮೃತ್ಯುರ್ಧಾವತಿ ಪಂಚಮಃ, ಮೃತ್ಯು ಓಡತ್ತೆ ಧಾವಿಸತ್ತೆ ಯಾಕೆ, ನನ್ನ ಮದ್ಭಯ ಭಗವಂತನ ಭಯದಿಂದ ಅಂತ. ಆದ್ದರಿಂದ ಮನ್ನಿಯತಃ ನನ್ನ ಅಧೀನವಾಗಿ ಇವತ್ತು ಸೂರ್ಯ ಚಂದ್ರ ನಕ್ಷತ್ರಗಳು ತಾರಾಮಂಡಲ ಎಲ್ಲ ದೇವತೆಗಳು ಹಾಗೆ ಅಗ್ನಿ ಎಲ್ಲರೂ ಕೂಡ ನನ್ನ ಅಧೀನರಾಗಿದ್ದಾರೆ. ನೀನು ಎಟ್ಟರ ಯಾತರವ ನೀನು ಅಂತ ಆ ಭಯ ಹೇಳ್ತಾ ಇದೆ. ಹೀಗೆ ಹೇಳ್ತಾ ನೀನು ಹೊರಹೋಗು ಅಂತ ಭಯ, ಭಯವನ್ನು ಕುರಿತು ಆ ಕಂಸ ಹೇಳ್ತಾ ಇದ್ದಾನೆ. ಹೇಳಿದಾಗ ಅದಕ್ಕೆ ನಾನು ಹೊರಗೆ ಹೋಗ್ತೇನೆ, ನೀನು ಒಂದು ವೇಳೆ ಕೃಷ್ಣನನ್ನು ಆಶ್ರಯಿಸಿದರೆ ಆಗ ನಾನು ಏನ್ ಮಾಡೋದಿಲ್ಲ, ನನ್ನ ಕೆಲಸ ಮುಗಿಯುತ್ತೆ, ನಾನು ಹೋಗ್ತೇನೆ. ಇಲ್ಲ ನೀನು ಕೃಷ್ಣನನ್ನು ಆಶ್ರಯಿಸಲಿಲ್ಲ ಅಂತಾದ್ರೆ ನಿನ್ನನ್ನು ಸಂಹಾರ ಮಾಡೋದೇ ಅಂತ ಆ ಭಯ ಹೇಳ್ತಾ ಇದೆ. ಶಂಭುಂ ಸಂಭಜ ಪದ್ಮಯೋನಿ ಅಥವಾ ಚಂದ್ರೇಂದ್ರ ಇಂದ್ರಾದಿಕಾನ್ ಸ್ವರ್ಗಂಗಚ್ಛ ತಮೋ ವ್ರಜ ಪ್ರವಿಶವ ಪಾತಾಳಮತ್ರೈವವ ರಕ್ಷಾಂ ಭಿತ್ತಿ ಸಹಸ್ರವಾರಿಧಿ ಮಹಾ ಶೈಲಜ್ವಲತ್ಪಾವತೈಃ ಕೃತ್ವಾ ತಿಷ್ಠ ತಥಾಪಿ ಕೃಷ್ಣ ವಿಮತಂ ತ್ಯಕ್ಷಾಮಿ ನತ್ವಾಮಹಂ. ನೀನು ನನಗೆ ಹಾಗೆ ರಕ್ಷಣೆ ಇದೆ ಹೀಗೆ ರಕ್ಷಣೆ ಇದೆ ಅಂತ ಹೇಳಿದಿ, ಅಲ್ಲ ಅದಲ್ಲದೇನೆ ಇನ್ನೂ ರಕ್ಷಣೆಯನ್ನು ಸ್ವೀಕಾರ ಮಾಡಿಕೋ. ಬೇಕಾದ್ರೆ ರುದ್ರದೇವರ ಹತ್ತಿರದಲ್ಲಿ ಹೋಗು ನೀನು, ಅಥವಾ ಬ್ರಹ್ಮದೇವರ ಹತ್ತಿರಕ್ಕೆ ಹೋಗು, ಬ್ರಹ್ಮದೇವರಿಗೆ ಮೊರೆ ಹೋಗು, ರುದ್ರದೇವರ ಹತ್ತಿರ ಮೊರೆ ಹೋಗು, ಅಥವಾ ಯಾರನ್ನಾದರೂ ರಕ್ಷಣೆಗೆ ಮೊರೆ ಕೇಳು. ಯಾರನ್ನಾದರೂ ಕೇಳಿದರೂ ಕೂಡ ನಿನಗೆ ರಕ್ಷಣೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಚಂದ್ರ ಇಂದ್ರ ಇಂದ್ರ ಅದಕ ಯಾರ ಹತ್ರ ಹೋದ್ರೂ ನಿನಗೆ ರಕ್ಷಣೆ ಸಿಗೋದಿಲ್ಲ. ಇನ್ನೂ ನೀನು ರಕ್ಷಣೆ ಬೇಕು ಅಂತ ರಕ್ಷಾಂ ಭಿತ್ತಿ ಸಹಸ್ರವಾರಿಧಿ ಮಹಾಶೈಲ ಜ್ವಲತ್ಪಾದಕೈ. ಒಂದು ಕೋಣೆಯೊಳಗೆ ಒಂದು ಮನೆಯೊಳಗೆ ಕೂತ್ಕೊಂಡು ಆ ಮನೆಯ ಸುತ್ತಿರಿನಲ್ಲಿ ದೊಡ್ಡ ಎತ್ತರದ ದಪ್ಪನೆಯ ಸಾವಿರ ಗೋಡೆಗಳ ಕಂಪೌಂಡ್ ಅನ್ನು ಕಟ್ಟಿಕೊಂಡಿರು. ರಕ್ಷಾಂ ಭಿತ್ತಿ ಸಹಸ್ರ ಸಾವಿರ ಗೋಡೆಗಳ ಕಂಪೌಂಡ್ ಅನ್ನು ಕಟ್ಟುವ, ಅದರ ಆಚೆಗೆ ನೀರಿನ ಪರಿಧಿ, ಅದರ ಆಚೆಗೆ ಅಗ್ನಿಯ ಪರಿಧಿ, ಅದರ ಆಚೆಗೆ ಸರ್ಪಗಳ ಪರಿಧಿ, ಇಂತಹ ಅನೇಕ ಪರಿಧಿಗಳನ್ನು ಹಾಕಿಕೊಂಡು ಅದರ ಮರದ ಮಧ್ಯದಲ್ಲಿ ಸಾವಿರ ಗೋಡೆಗಳನ್ನು ಕಟ್ಟಿಕೊಂಡು ಅದರ ಮಧ್ಯದಲ್ಲಿ ನೀನು ಇದ್ರೂ ಕೂಡ ತಕ್ಷಾಮಿ ನತ್ವಾಮಹಂ, ನಿನ್ನ ನಾನು ಬಿಡೋನಲ್ಲಿ ನಾನು ಸುಖವಾಗಿ ಬರ್ತೇನೆ, ನಿನ್ನ ಹತ್ತಿರಕ್ಕೆ ಬರ್ತೇನೆ, ನಿನ್ನ ಹತ್ತಿರ ಮಾತನಾಡಿಸ್ತೇನೆ, ನಿನ್ನೊಟ್ಟಿಗೆ ಎಲ್ಲ ಪೀಡಿಸ್ತೇನೆ, ಎಲ್ಲವನ್ನು ಕೂಡ ನಾನು ಮಾಡ್ತೇನೆ ಅಂತ ಭಯ ಹೇಳ್ತಾ ಇದೆ. ಭಯಕ್ಕೆ ಬರಲಿಕ್ಕೆ ಅದಕ್ಕೆ ಯಾವುದರ ಭಯ? ಕೃಷ್ಣನ ದೂತವಾದ ಭಯಕ್ಕೆ ಯಾವ ತರ ಭಯವೂ ಕೂಡ ಇಲ್ಲ. ಆದ್ದರಿಂದ ಭಯ ಹೇಳ್ತಾ ಇದೆ, ನೀನು ಯಾವ ರಕ್ಷಣೆ ಸ್ವೀಕಾರ ಮಾಡಿದರೂ ಕೂಡ ನಿನಗೆ ಆ ರಕ್ಷಣೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಅಂತ ಭಯ ಹೇಳ್ತಾ ಇದೆ. ಯುದ್ಧಕ್ಕೆ ಅಂತ ಹೋದರೆ, ಯುದ್ಧಕ್ಕೆ ಹೋದವನು ನಾನು ಹತ್ತಿರ ಬಂದರೆ ಆವಾಗ ಯುದ್ಧಕ್ಕೆ ಹೋದವನು ಮರಳುತ್ತಾನೆ, ಯುದ್ಧಕ್ಕೆ ಹೋದವನು ಹಿಂದೇಟ್ ಹಾಕ್ತಾನೆ, ಅಥವಾ ಹೆದರಿಕೆಗೆ ಇನ್ನೊಬ್ಬರ ಹೆದರಿಕೆಗೆ ಹಿಂದೇಟ್ ಹಾಕದೇ ಇದ್ರೂ ಕೂಡ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣ ನಡಗತ್ತೆ, ಆಯುಧ ನಡಗತ್ತೆ, ಅದು ಕೆಲಸ ಮಾಡೋದಿಲ್ಲ. ಹೀಗೆಲ್ಲವೂ ಕೂಡ ಆಗತ್ತೆ, ಅಷ್ಟೆಲ್ಲ ಕ್ರಿಯೆಗಳು ನನ್ನಿಂದ ಆಗತ್ತೆ ಅಂತ ಭಯ ಕಂಸನನ್ನ ಇಷ್ಟೆಲ್ಲ ಹಿಂಸಿಸ್ತಾ ಇದೆ. ರಾತ್ರಿ ಎಲ್ಲ ಹೀಗೆ ಕಳೀತಾ ಇದ್ದಾನೆ ಕಂಸ. ಇತ್ತಂ ಸಾಧ್ವ ಸಂದಿಗ್ಧ ಬುದ್ಧಿ ನಿದ್ರಾನ್ನ ಸದ್ಯದ ಲಬ್ಧ ನಿದ್ರೋಗಿ ದುಸ್ವಪ್ನೈ ಸ್ಪರ್ಧೋನ್ನೋಗೆ ಬೋಧ್ಯತಾ. ಹೀಗೆ ಅವನಿಗೆ ಭಯ ಉಂಟಾಗಿದೆ, ಅವನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅವನಿಗೆ ಎಚ್ಚರದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಯ್ತು, ನಿದ್ರೆ ಮಾಡಿದಂತೆ, ನಿದ್ರೆ ಹತ್ತಂತೆ, ಬಹಳ ಹೊತ್ತಾದ್ಮೇಲೆ ನಿದ್ರೆ ಹತ್ತಿದೆ, ಸುಲಭವಾಗಿ ನಿದ್ರೆ ಹತ್ತಿಲ್ಲ. ನಿದ್ರೆ ಹತ್ತಿದಾಗ ಕನಸನ್ನು ಕಾಣ್ತಾ ಇರ್ತಾನೆ, ಕನಸು ಕಾಣ್ತಾ ಇದೆ. ನಿದ್ರೆ ಸುಖವಾಗಿ ನಿದ್ರೆ ಹತ್ತಾ ಇಲ್ಲ, ಕನಸು ಕಾಣ್ತಾ ಇರ್ತಾನೆ. ಕನಸಿನಲ್ಲಿ ಏನು, ಕನಸಿನಲ್ಲಿ ಅವನು ಎತ್ತಿನ ಮೇಲೆ ಕತ್ತೆಯ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದಾನೆ, ಕೆಂಪು ವಸ್ತ್ರನಾಗಿಯೋ ಹೇಗೋ ಹೋಗ್ತಾ ಇದ್ದಾನೆ, ರಕ್ತ ಹಾರವನ್ನು ಹಾಕೊಂಡಿದ್ದಾನೆ, ಹೋಗ್ತಾ ಇದ್ದಾನೆ, ದಕ್ಷಿಣ ದಿಕ್ಕನ ಕುರಿತು ಹೋಗ್ತಾ ಇದ್ದಾನೆ. ಇಂತಹ ಕನಸನ್ನು ನೋಡ್ತಾ ಇದ್ದ. ಇನ್ನೊಂದು ಕನಸದಲ್ಲಿ ಮೈಗೆಲ್ಲ ಭೇಗ ಮಾಡ್ಕೊಳ್ತಾ ಇದ್ದಾನಂತ, ಅದನ್ನು ನೋಡ್ಕೊಳ್ತಾ ಇದ್ದ. ಅದನ್ನು ನೋಡಿ ಅವನಿಗೆ ಭಯ ಆಯ್ತು, ಭಯ ಎದ್ದಿದ್ದಾನೆ, ಏನಿದು ಎಂಥ ಕನಸು ಕಾಣ್ತಾ ಇದೆ ಅಂತ ಎಚ್ಚರ ಆಯ್ತು ಅವನಿಗೆ. ಆ ಭಯದಿಂದ ಎಚ್ಚರ ಆಯ್ತು. ಎಚ್ಚರಾಗಿ ಮತ್ತೆ ಈ ಭಯ ಆವರಿಸ್ತಾ ಇದೆ. ಹಾಗೆ ಅವನಿಗೆ ಮಂಚದ ಮೇಲೆ ಮಲಗಲಿಕ್ಕಾಗದನ್ನು ಎದ್ದು ಕೂತಂತ. ಎದ್ದು ಕೂತು ಅಲ್ಲೇ ತಿರುಗ್ತಾ ಇದ್ದಾನೆ. ಆ ಅವನ ಕೋಳೆ ತುಂಬಾ ಎತ್ತರ ಎತ್ತರ ನಿಲೋಗನ್ನಡಿಗಳು. ಒಂದು ಕನ್ನಡಿ ಬಂದು ಹೋಗಿ ನಿಂತ್ಕೊಂಡಂತ. ಏನು ಮಾಡಬೇಕು ಅಂತ ಗೊತ್ತಾಗದೆ ಕನ್ನಡಿ ಬಂದು ಹೋಗಿ ನಿಂತ್ಕೊಂಡಂತ. ಕನ್ನಡಿ ಬಂದು ಹೋಗಿ ನಿಂತ್ಕೊಂಡ್ರೆ ಅತ್ಯಂತ ಆಶ್ಚರ್ಯವನ್ನು ನೋಡ್ತಾ ಇದ್ದಾನೆ. ಏನು ಕನ್ನಡಿಯಲ್ಲಿ ಅವನ ಶಿರಸ್ಸೇ ಕಾಣ್ತಾ ಇಲ್ಲ, ತಲೆನೇ ಕಾಣ್ತಾ ಇಲ್ಲ, ಬರೀ ಮುಂದೆ ಮಾತ್ರ ಕಾಣ್ತಾ ಇದೆ. ಇನ್ನೂ ಭಯ ಆಯ್ತು ಅವನಿಗೆ. ಅದನ್ನ ಕಣ್ಣು ಮುಚ್ಚಿಕೊಂಡು ಮತ್ತೆ ಮಂಚದ ಮೇಲೆ ಬಂದು ಕೂಡ್ತಾ ಇದ್ದಾರೆ. ಹೀಗೆ ಆ ರಾತ್ರಿಡಿ ಕಳೆಯೋದು ಅವನಿಗೆ ಬಹಳ ಕಷ್ಟವಾಗಿ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ರಾತ್ರಿಯನ್ನು ಕಳೆಯೋದೇ ಅವನಿಗೆ ಕಷ್ಟ ಸಾಧ್ಯವಾಗಿದೆ. ಅವನಿಗೆ ಎಚ್ಚರಾದಾಗ ಒಂದು ರೀತಿ ಭಯ, ನಿದ್ರೆಯಲ್ಲಿ ಮತ್ತೊಂದು ರೀತಿ. ಹೀಗೆ ಕನಸು, ನಿದ್ರೆ, ಎಚ್ಚರ ಯಾವ ಅವಸ್ಥೆಯೂ ಕೂಡ ಅವನಿಗೆ ಸುಖವನ್ನು ಕೊಡ್ತಾ ಇಲ್ಲ. ಹೀಗೆ ರಾತ್ರಿ ಕಳೆದಿದೆ, ಹಗಲಾಗುತ್ತಾ ಇದೆ, ಸೂರ್ಯೋದಯ ಆಗ್ತಾ ಇದೆ. ಕತ್ತಲನ್ನು ಕಳೆಯುತ್ತಾ ಸೂರ್ಯ ಬರ್ತಾ ಇದ್ದಾನೆ. ಎಲ್ಲ ದುಷ್ಟರ ನಿಗ್ರಹ ಮಾಡಲಿಕ್ಕೆ ಕೃಷ್ಣ ರಂಗವನ್ನ, ಅಂದ್ರೆ ಆ ಮಧುರಾನಗರಿಯ ಅಲ್ಲಿಯ ರಂಗ ಮಂಟಪವನ್ನ ಪ್ರವೇಶ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾನೆ. ಬರ್ತಾ ಇದ್ದಾನೆ. ಗಚ್ಚನ್ ವಿಲೋಕ್ಯ ಗಜರಮ್ಯ ಗತಿಸ್ವರಂಗ ದ್ವಾರಿಶ್ಚಿ ದೇಹ ಮತ ಹಸ್ತಿಪ ಮಿತ್ಯವೋಚತ್ ಮಾರ್ಗಂ ಪ್ರದೇಹಿ ಕರಿಣಾ ಸಹ ದೂರಮೇಹಿ ನೋಚತ್ ಪ್ರಯಾಸಿ ವಿದೂರ ಕೃತಂತ ಲೋಕಂ. ಕೃಷ್ಣ ರಂಗವನ್ನ, ರಂಗ ಮಂಟಪವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಎದುರುಗಡೆ ಒಂದು ಸ್ವಾಗತಕ್ಕೆ ಒಂದು ನಿಂತುಕೊಂಡಿದೆ. ಯಾವುದು? ಎತ್ತರದ ಬಲಿಷ್ಠವಾದ ಆನೆ, ಕೋಲಯಾ ಪೀಡ, ಸಾವಿರ ಆನೆಗಳೇ ಉಳ್ಳಂತಹ ಆನೆ ಆ ರಂಗದ್ವಾರದಲ್ಲಿ ನಿಂತುಕೊಂಡಿದೆ ಅಂತ. ಅದಕ್ಕೆ ಕುವಲಯಾ ಪೀಡ ಅಂತ ಹೆಸರು. ಯಾಕೆ ಕುವಲಯಾ ಪೀಡ? ಕೂ ಅಂತಂದ್ರೆ ಭೂಮಿ, ಕೂವಲಯ ಅಂದ್ರೆ ಭೂವಲಯ ಅಂತ ಅರ್ಥ. ಭೂವಲಯ ಆ ಪೀಡ, ಅದು ಹೆಜ್ಜೆ ಇಟ್ಟು ಅಂತಂದ್ರೆ ಭೂಮಿಯೆಲ್ಲ ನಡಗುತ್ತಾ ಇತ್ತಂತೆ, ಗಡಗಡ ನಡಗುತ್ತಾ ಇತ್ತಂತೆ. ಆದ್ದರಿಂದ ಕುವಲಯಾ ಪೀಡ ಅಂತ ಕರೀತಾ ಇರ್ತಾರೆ. ಅಂತಹ ಆನೆ ಅದು, ಭಯಂಕರವಾದಂತಹ ಮತ್ತೇರಿದ ಆನೆ. ಅದನ್ನ ಪ್ರಚೋದನೆ ಮಾಡ್ತಾ ಇದ್ದಾನೆ ಆ ಮಾವುತ. ಕೃಷ್ಣ ಹೇಳಿದ್ದಂತೆ, ನೋಡಪ್ಪ ಈ ಆನೆಯನ್ನ ಏನಿಟ್ಟು ನಿಂತ್ಕೊಂಡಿದ್ದಿ, ಈ ಆನೆಯನ್ನು ಸಹಿಸಿ ನೀನು ಸ್ವಲ್ಪ ದೂರ ಸರಿ ಅಂತಂದಂತೆ. ಇಲ್ಲ ಸರಿಯೋದಿಲ್ಲ ಅಂದ್ರೆ ನಾನು ಚೆನ್ನಾಗಿ ದೂರ ಸರಿಸ್ತೇನೆ, ಎಷ್ಟರ ಮಟ್ಟಿಗೆ? ನರಕ ತನಕ ದೂರ ಸರಿಸ್ತೇನೆ ಅಂತ ಕೃಷ್ಣ ಹೇಳಿದ್ದಂತೆ. ವಿದೂರ ಕೃತಾಂತ ಲೋಕಂ, ನೀನು ಸ್ವಲ್ಪ ದೂರ ಸರಿದ್ರೆ ಕ್ಷೇಮ, ಇಲ್ಲ ನಾನು ಪೂರ್ತಿಯಾಗಿ ದೂರ ಸರಿಸಿಬಿಡ್ತೇನೆ, ನರಕಕ್ಕೆ ಕಳಿಸಿಬಿಡ್ತೇನೆ ಅಂತ ಕೃಷ್ಣ ಹೇಳಿದ್ದಂತೆ. ಅದಕ್ಕೆ ಸಿಟ್ಟಿನಿಂದ ಆ ಮತ್ತೇರಿದಂತಹ ಅವನು ಮಾವುತ ಹೇಳ್ತಾ ಇದ್ದಾನೆ. ಗೋತಿಷ್ಠ ತಿಷ್ಠ ವನವಾಸಿ ಜನೈಕ ಮಾನ್ಯ ಪ್ರೌಢಿರ ಬಲಂ ಕುಶಲಮಸ್ತಿನ ತಾದೃಶಂತೆ ಯಾದ್ರಗ್ವಿದಗ್ಧ ಪುರವಾಸಿ ಜನೇಶು ಶತ್ರು ಸಂದರ್ಭ ಕೇಶಿರಿ ಸಮೇಶು ಯುತಶ್ರಮೇಶು. ಅದಕ್ಕೆ ಅವನು ಹೇಳ್ತಾನೆ, ಏ ಗೊಲ್ಲ, ಕಾಡಿನಲ್ಲಿ ಬೆಳೆದವನು ನೀನು, ನಿನಗೇನೋ ಗೊತ್ತಿದೆ, ನಿನಗೇನು ಬಲ ಇದೆ, ಹರಿ ಮಾತನಾಡ್ತಾ ಇದ್ದೀವಿ, ದೂರ ಸರಿ, ನೀನು ಹೋಗಾಚೆ, ನಿನಗೆ ಒಳಗೆ ಪ್ರವೇಶ ಇಲ್ಲ ಅಂತ ಅವನು ಮಾತು ಹೇಳ್ತಾ ಇದ್ದಾನೆ. ನಾವೆಲ್ಲ ಸಿಂಹಗಳಂತೆ, ಅನೇಕ ಇಲ್ಲಿಯ ಆನೆಗಳು, ಇಲ್ಲಿಯ ಜನತೆ ಎಲ್ಲರೂ ಕೂಡ ಅನೇಕ ಪೋಷಣೆಗಳನ್ನ, ಪುಷ್ಟಿಯನ್ನು ಪಡೆದು ನಾವೆಲ್ಲ ಸಿಂಹಗಳಂತಿದ್ದೇವೆ ಅಂತ ಆ ಮಾವುತ ಹೇಳ್ತಾ ಇದ್ದಾನಂತೆ. ಅದಕ್ಕೆ ಕೃಷ್ಣ ಹೇಳಿದಂತೆ, ಹೌದಾ, ಭಾರಿ ಸಂತೋಷಪ್ಪ, ನೀನು ಹೇಳ್ತಾ ಇದ್ದೀ ನೀವು ಕಾಡಿನಲ್ಲಿರುವವರು, ನಾವು ನಾಡಿನಲ್ಲಿರುವವರು, ನೀವು ಕಾಡಿನ ಸಿಂಹ, ನಾವು ನಾಡಿನ ಸಿಂಹ ಅಂತ ಹೇಳ್ತಾ ಇದ್ದಿ, ಎಂತಹ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರೌಢಿಂ ವಿಚಾರಯತ ನಂದ ಮತೆ ಸಹಸ್ತಿ ವಿಧ್ವಂಸ ಲಭ್ಯತ ಕರಸ್ಯ ಮನೆ ನಿವಾಸ ಕಿಂ ದೂಷಣ ವಿಮತ ಕೇಸರಿ ಸಂಹಿತಾನ ಕಿಂ ಭೂಷಣ ಪ್ರತಿದಿನ ನಗರೇ ನಿವಾಸ. ನೀವು ಕಾಡಿನಲ್ಲಿದ್ದಂತಹ ಆನೆಗಳು, ಕಾಡಿನಲ್ಲಿದ್ದಂತಹ ಸಿಂಹಗಳಂತಿರುವಂಥವರು, ನಮ್ಮ ಆನೆ ಇದೆಲ್ಲವೂ ಕೂಡ ನಾಡಿನ ಸಿಂಹದಂತಿರುವಂಥದ್ದು. ನಾಡಿನ ಸಿಂಹ ಅಂತಂದ್ರೆ ಸಂಸ್ಕೃತದಲ್ಲಿ ಗ್ರಾಮ ಸಿಂಹ ಅಂತ ಯಾವ್ದನ್ನು ಕರೀತಾರೆ, ನಾಯಿಯನ್ನ ಗ್ರಾಮ ಸಿಂಹ ಅಂತ ಕರೀತಾರೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಭಾರಿ ಬುದ್ಧಿವಂತ ನೀನು, ನಿಮ್ಮ ಜಾಣ್ಮೆ ನೀನೇ ತರಿಸ್ಕೊಳ್ತಾ ಇದ್ದಿ, ನಾವು ಕಾಡಿನ ಸಿಂಹ, ನೀವು ನಾಡಿನ ಸಿಂಹ, ನೀವು ಗ್ರಾಮ ಸಿಂಹ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಿಟ್ಟು ಎದ್ದು ಆ ಮಾವುತ ತನ್ನ ಆನೆಯನ್ನ ತಳ್ತಾ ಇದ್ದಾನೆ, ಆನೆಯನ್ನು ಪ್ರಚೋದನೆ ಮಾಡಿದ್ದಾನೆ. ಆನೆ ಕೃಷ್ಣನ ಅಂಟಿಸ್ಕೊಂಡು ಬರ್ತಾ ಇದೆ. ಕೃಷ್ಣ ಏನ್ ಮಾಡಿದ? ಏನ್ ಮಾಡ್ಲಿಲ್ಲ. ತಸ್ಯಂಘ್ರಿ ಮಧ್ಯಮಧಿಗಮ್ಯ ವಿಭುರವಿಲಿಲ್ಲೇ, ಅದರ ಕಾಲುಗಳು, ನಾಲ್ಕು ದೊಡ್ಡ ದೊಡ್ಡ ಕಾಲುಗಳು ಮಧ್ಯದಲ್ಲಿ ಕೃಷ್ಣ ಸೇರ್ಕೊಂಡಂತೆ. ಪುಟ್ಟ ಬಾಲ 12 ವರ್ಷ ಕೃಷ್ಣನಿಗೆ ಆವಾಗ, ಕೃಷ್ಣ ಮಧ್ಯದಲ್ಲಿ ಸೇರ್ಕೊಂಡಂತೆ. ಅದರ ಹೊಟ್ಟೆ ಕೆಳಗೆ ನಿಂತ್ಕೊಂಡಿದ್ದಾನಂತೆ ಕೃಷ್ಣ. ಅದನ್ನ ನೀತಿಯನ್ನು ತೋರಿಸ್ತಾನೆ ಕೃಷ್ಣ, ಯಾವುದನ್ನ ಹೇಗೆ ಮಣಿಸಬೇಕು ಅನ್ನೋದನ್ನ ಕೃಷ್ಣ ತೋರಿಸ್ತಾ, ಅದು ಓಡು ಬರಬೇಕು ಅಂತ ಹೊರಟಾಗ ಕೃಷ್ಣ ಮೆತ್ತಗೆ ಓಡ್ಕೊಂಡು ಬಂದು ಆ ಕಾಲುಗಳ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಹೊಟ್ಟೆ ಮಧ್ಯದಲ್ಲಿ ನಿಂತಿದ್ದಾನೆ. ಆ ಕೋಲೆಯ ಪೀಡ ಆಚೆ ಈಚೆ ಹುಡುಕ್ತಾ ಇದೆ, ಗಿರಿಗಿರಿ ತಿರುಗತಾ ಇದೆ, ಎಲ್ಲರೂ ಹುಡುಕಿದ್ರು ಕೂಡ ಕೃಷ್ಣ ಕಾಣಿಸ್ತಾ ಇದೆ. ಯಾಕೆ? ಅದ ಹೊಟ್ಟೆ ಕೆಳಗೆ ನಿಂತ್ಕೊಂಡಿದ್ದಾನೆ ಕೃಷ್ಣ, ಆಟಾಡ್ತಾ ಇದ್ದಾನೆ. ಅದಕ್ಕೆ ಸಿಟ್ಟು ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಯ್ತ ಕೃಷ್ಣ ಸ್ವಲ್ಪ ಹೊತ್ತು ಹಾಗೆ ಆಟಾಡಿಸಿದ, ಆಮೇಲೆ ಹಿಂದೆ ಬಂದ. ಹಿಂದೆ ಬಂದು ಪುಚ್ಛೇ ಪ್ರಗ್ರಹ್ಯ ಪುರುಷತ್ವ ಮಮಂ ಪುನಶ್ಚ ಕೃಷ್ಣಶ್ಚ ಕರ್ಷ ಬಹುದೂರಮ ಪಾರ ಶಕ್ತಿ. ಕೃಷ್ಣ ಹಿಂದೆ ಬಂದವನೇ ಅದರ ಬಾಲವನ್ನು ಹಿಡಿದಂತೆ, ಅದರ ಬಾಲವನ್ನು ಹಿಡಿದು ಹಿಂಬದಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾನಂತೆ. ಬಲಿಷ್ಠವಾದ ಸಾವಿರ ಆನೆ ಬಲವುಳ್ಳಂತಹ ಆನೆಯನ್ನ ಕೃಷ್ಣ, 12 ವರ್ಷದ ಬಾಲಕ ಕೃಷ್ಣ ಆನೆ ಎಳ್ಕೊಂಡು ಹೋಗ್ತಿದ್ದಾನೆ. ದರದರನೆ ಹಿಂದೆ ಎಳ್ಕೊಂಡು ಹೋಗಿದ್ದಾನೆ, ಅನೇಕ ಗಾವುದ ದೂರ ಎಳ್ಕೊಂಡು ಹೋಗಿದ್ದಾನಂತೆ ಕೃಷ್ಣ. ಆವಾಗ ಹಳ್ಳಣ್ಣಾಗಿದೆ, ಸಾಮಾನ್ಯ ಸ್ವಲ್ಪ ಸ್ಥೂಲಕಾಯಿ ಇದ್ದವರಿಗೆ ಹಿಂದೆ ಸಾಗಂತಂದ್ರೆ ಅದೇ ವೇಗದಲ್ಲಿ ಹಿಂದೆ ಸಾಗಲಿಕ್ಕಾಗೋದಿಲ್ಲ, ಮುಂದೆ ಹೋಗ್ಲಿಕ್ಕೆ ಅದೇ ವೇಗದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಹಿಂದೆ ಹೋಗುವಾಗ ಆಗೋದಿಲ್ಲ. ಆನೆಗೆ ಹಿಂದಕ್ಕೆ ಎಳೆದಾಗ ಅದಕ್ಕೆ ಅದು ಸ್ವಲ್ಪ ಶಿಥಿಲವಾಗ್ತಾ ಇದೆ ಆನೆ. ಕೃಷ್ಣ ಮುಂದೆ ಬಂದ, ಕೃಷ್ಣ ಮುಂದೆ ಓಡ್ತಾ ಇದ್ದಾನೆ, ಧಾವನ್ ಓಡ್ತಾ ಇದ್ದಾನೆ. ಓಡಿದಾಗ ಆನೆಯು ಕೂಡ ಅಟ್ಟಿಸ್ಕೊಂಡು ಓಡ್ತಾ ಇದೆ, ಓಡ್ತಾ ಇದೆ. ಕೃಷ್ಣ ಎಲ್ಲೊಂದ್ ಕಡೆ ಬಿದ್ದಂತೆ, ಬಿದ್ದಂತೆ ಮಾಡ್ತಾ ಇದ್ದಾನೆ. ಆನೆಯು ಕೂಡ ಏನ್ ಮಾಡ್ತಾ ಇದೆ, ಭುಲಗ್ನ ದಂತ ಯುಗಲಂ ಶಿಥಿಲೀಚಕ, ಕೃಷ್ಣ ಬಿದ್ದಿದ್ದಾನೆ ಅವನ್ನು ಹಿಡಿಬೇಕು ಅಂತ ಹೇಳಿ ತನ್ನ ಆ ಹಲ್ಲಿನಿಂದ, ಕೋರೆ ಹಲ್ಲಿನಿಂದ ಕೃಷ್ಣನ ತಿವಿಬೇಕು. ಜ್ವರ ತಿವಿತಾ ಇದೆ, ತಿವಿದ್ರೆ ಆ ಹೊತ್ತಿನ ಕೃಷ್ಣ ಅಲ್ಲಿ ಇರಲಿಲ್ಲ, ಬಿದ್ದಂತೆ ನಟನೆ ಮಾಡಿ ಚೆನ್ನಂತ ಹಾರಿ ಹೋಗಿದ್ದಾನೆ ಕೃಷ್ಣ. ಈ ಆನೆ ರಭಸವಾಗಿ ತನ್ನ ದಂತವನ್ನು ಚುಚ್ಚಿದಾಗ ಅದು ಚುಚ್ಚಿದ್ದು ಕೃಷ್ಣನಿಗಲ್ಲ, ನೆಲಕ್ಕೆ ಚುಚ್ಚಿ ತನ್ನ ಹಲ್ಲು ಶಿಥಿಲವಾಗುತ್ತಾ ಇದೆ. ಕೃಷ್ಣ ಹಲ್ಲನ್ನು ಕಿತ್ತಿ ಬಿಟ್ಟಂತೆ, ಹಾಗೆ ಹಿಡಿದು ಆ ಎರಡೂ ಹಲ್ಲುಗಳನ್ನು ಕಿತ್ತಿ ಬಿಟ್ಟಿದ್ದಾನೆ. ಕಿತ್ತಿ ಒಂದು ಹಲ್ಲನ್ನ, ಒಂದು ದಂತವನ್ನ ಆ ಆನೆಗೆ, ಮತ್ತೊಂದು ದಂತವನ್ನ ಆ ಮಾವುತನಿಗೆ ಚುಚ್ಚಿ ಇಬ್ಬರನ್ನು ಸಂಹಾರ ಮಾಡಿದ್ದಾನೆ ಅಂತ ಹೇಳ್ತಿದ್ದಾರೆ. ಬಲಿಷ್ಠವಾದ ಆನೆಯನ್ನ ಕೃಷ್ಣ ನಿಪುಣನಾಗಿ ಅದನ್ನು ಸಂಹಾರ ಮಾಡಿದ್ದಾನೆ. ನಂತರದಲ್ಲಿ ಆ ರಕ್ತ ಸಿಕ್ತವಾದ ಆ ಎರಡು ದಂತಗಳನ್ನ ಇಬ್ಬರು ಹಿಡ್ಕೊಂಡ್ರಂತ, ಕೃಷ್ಣ ಮತ್ತು ರಾಮ. ಕೃಷ್ಣ ಒಂದು ದೊಡ್ಡ ದಂತವನ್ನು ಹಿಡ್ಕೊಂಡಿದ್ದಾನೆ, ಬಲರಾಮ ಇನ್ನೊಂದು ದಂತವನ್ನು ಹಿಡ್ಕೊಂಡಿದ್ದಾನೆ. ಅದಿಬ್ರು ನೋಡ್ಲಿಕ್ಕೆ ಹೇಗೆ ಕಾಣಿಸ್ತಾ ಇದ್ರು, ಏಕೈಕ ದಂತೋ ಅಶ್ರಾಂತೋ ರಂಗಂ ವಿವಿಷತರು ವಿಭೂ, ಏಕದಂತರಂತೆ ಕಾಣಿಸ್ತಿದ್ದಾರಂತ. ಏಕದಂತ ತುಂಡಾದಂತ ಹಲ್ಲುಗಳು, ತುಂಡಾದಂತ ದಂತಗಳು, ಇಬ್ಬರು ಕೂಡ ಒಂದೊಂದು ದಂತಗಳನ್ನ ಆನೆ ದಂತಗಳನ್ನು ಹಿಡಿದುಕೊಂಡು ಹೋಗುತ್ತಾ ಏಕದಂತರಂತೆ ವಿನಾಯಕರಂತೆ ಕಾಣಿಸ್ತಾ ಇದ್ದಾರೆ. ಅವರಿಬ್ಬರು ಕೂಡ ರಂಗವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಎದುರಿಗೆ ನೋಡ್ತಾ ಇದ್ರೆ ಅಲ್ಲಿ ಇಬ್ಬರು ಕೂಡ ಇಬ್ಬರು ನಿಂತಿದ್ದಾರೆ. ಎದುರಿಗೆ ದೊಡ್ಡ ಜಟ್ಟಿಗಳು, ಅದರ ಹಿಂದೆ ಅನೇಕ ಜನ ಜಟ್ಟಿಗಳಿದ್ದಾರೆ. ಮೊದಲಿಗಿರುವ ಜಟ್ಟಿ ಚಾಣೂರ ಮತ್ತು ಮುಷ್ಟಿಕ, ಚಾಣೂರ ಮತ್ತೆ ಮುಷ್ಟಿಕ ಇಬ್ಬರೂ ಕೂಡ ಇದ್ದಾರೆ ಅಲ್ಲಿ. ಅವರು ಚಾಣೂರ ಮುಷ್ಟಿಕ ಹೇಳ್ತಾ ಇದ್ದಾರೆ, ಏ ಕೃಷ್ಣ ಬಾಯಿಲ್ಲಿ ಅಂತ ಕರೆದಂತೆ, ಎದಕ್ಕಪ್ಪ ನಮ್ಮನ್ನೇ ಕರಿತಾ ಇದ್ದೀರಿ ಅಂತ ಕೃಷ್ಣ ಕೇಳಿದ್ದಂತೆ. ಏ ನಮ್ಮ ರಾಜರು ಸ್ವಲ್ಪ ಪ್ರೀತಿ ಆಗಬೇಕಾದ್ರೆ ಮಲ್ಲಯುದ್ಧವನ್ನು ಮಾಡೋಣ ಅಂತ ಚಾಣೂರ ಹೇಳ್ತಾ ಇದ್ದಾನೆ. ಅದೇ ಕೃಷ್ಣ ಹೇಳ್ತಾನೆ, ಯಾರಿಗೆ ಮಲ್ಲಯುದ್ಧ, ನಿಮ್ಮಂತೆ ಯಾರಿದ್ದಾರೋ ಅವರೊಟ್ಟಿಗೆ ಮಲ್ಲಯುದ್ಧವನ್ನು ಮಾಡಿದ್ರೆ ಸರಿ, ನಾವು ನೋಡಿದ್ರೆ ಪುಟ್ಟ ಪಾಲಕರು ಇನ್ನು ಶಿಶುಗಳು, ನಾವು ನೀವು ನೋಡಿದ್ರೆ ಎಮ್ಮೆಯಂತಹ ದಪ್ಪ ಚರ್ಮವುಳ್ಳಂತಹ ಪರ್ವತಗಳಂತೆ ಬೆಳೆದಂಥವ್ರು ನೀವು, ನಿಮಗೂ ನಮಗೂ ಎಲ್ಲಿಯೇ ಸರಿ ಸಾಟಿ, ಆದ್ದರಿಂದ ನಮ್ಮೊಟ್ಟಿಗೆ ನಿಮಗೆ ಹೇಗೆ ಯುದ್ಧ ಸರಿ ಹೊಂದುತ್ತೆ, ಆದ್ದರಿಂದ ನಿಮಗೇ ಶೋಭೆ ಆಗೋದಿಲ್ಲ, ರಾಜನಿಗೂ ಶೋಭೆ ತರೋದಿಲ್ಲ. ಇಂಥ ಚಿಕ್ಕ ಮಕ್ಕಳೊಟ್ಟಿಗೆ ಯುದ್ಧವನ್ನು ಮಾಡಿ ಗೆದ್ರಿ ಅಂತ ಆದರೂ ಕೂಡ ನಿಮಗೆ ಶೋಭೆ ಅಲ್ಲ, ಸೋತರೂ ಶೋಭೆ ಅಲ್ಲ, ಯಾಕೆ ನಮ್ಮೊಟ್ಟಿಗೆ ಯುದ್ಧ ಮಾಡ್ತೀರಿ ಅಂತ ಕೃಷ್ಣ ಕೇಳಿದ್ದಂತೆ. ಅದಕ್ಕೆ ಅವನು ಚಾಣೂರು ಹೇಳ್ತಾನೆ, ಬಾಲಕನ ಕೃಷ್ಣನೇನು ಇಂತಹ ಆನೆಯನ್ನ ಮರ್ದನ ಮಾಡಿದ್ದಿ, ಸಂಹಾರಣ ಮಾಡಿದ್ದಿ, ಏನೆಲ್ಲ ಕೆಲಸ ಮಾಡಿದ್ದಿ, ನೀನು ಬಾಲಕನಲ್ಲ, ನೀನು ಯುದ್ಧಕ್ಕೆ ಬಾ, ರಾಜನಿಗೆ ಪ್ರೀತಿ ಆಗಬೇಕು ಅಂತ ಯುದ್ಧ ಆಗಬೇಕು ಅಂತ ಚಾಣೂರ ಕರೆದಂತೆ. ಆಯ್ತು, ಕೃಷ್ಣ ರಾಮರಿಬ್ಬರು ಕೂಡ ಯುದ್ಧಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸ್ವಭಕ್ತಿರಿವ ಸಂಸಾರಂ ಕೃಷ್ಣ ಚಾಣೂರ ಅಭ್ಯಗಾತ್ ತಜ್ಞಾನಿವ ಪಾಪೋಘಂ ಮುಟ್ಟಿಕಂ ರೋಹಿಣಿ ಸುತಃ. ಚಾಣೂರನ ಹತ್ತಿರ ಯುದ್ಧಕ್ಕೆ ಅಂತ ಕೃಷ್ಣ ಹೋಗಿದ್ದಾರೆ, ಮುಷ್ಟಿಕನ ಹತ್ತಿರ ಯುದ್ಧಕ್ಕೆ ಅಂತ ಬಲರಾಮ ಹೋಗ್ತಾ ಇದ್ದ. ಅದು ಹೇಗಿತ್ತು ಅಂತಂದ್ರೆ, ಚಾಣೂರ ಅಂತಂದ್ರೆ ಅದು ಸಂಸಾರ, ಚಾಣೂರ ಸಂಸಾರ ಅಂತ. ಸಂಸಾರದ ಹತ್ರ ಭಗವಂತನ ಭಕ್ತಿ ಬಂತು ಆದ್ರೆ ಹೇಗಾಗತ್ತೆ, ಭಗವಂತನ ಭಕ್ತಿ ಇತ್ತು ಅನ್ನೋದ್ರೆ ಸಂಸಾರ ಕ್ಷೀಣ ಆಗಿಬಿಡುತ್ತೆ, ನಾಶ ಆಗುತ್ತೆ ಸಂಸಾರ. ಅದರಂತೆ ಚಾಣೂರನ ಹತ್ರ ಕೃಷ್ಣ ಹೋದ. ಇನ್ನ ಮುಷ್ಟಿಕನ ಹತ್ರ ಬಲರಾಮ ಹೋಗ್ತಾ ಇದ್ದಾನೆ. ಮುಷ್ಟಿಕ ಹೇಗಿದ್ದಾನೆ, ಪಾಪದ ಮೂಟೆಯಂತೆ ಮುಷ್ಟಿಕನಿದ್ದಾನಂತೆ. ಪಾಪದ ಮೂಟೆಯಂತಿರುವಂತಹ ಮುಷ್ಟಿಕನ ಹತ್ರ ಆ ಬಲರಾಮ ಹೋಗ್ತಾ ಇದ್ದಾನೆ. ಆ ಬಲರಾಮ ಹೇಗಿದ್ದಾನೆ, ಭಗವಂತನ ಜ್ಞಾನದಂತೆ ಇದ್ದಾನೆ. ಭಗವಂತನ ಜ್ಞಾನ ಪಾಪದ ಹತ್ರ ಹೋದ್ರೆ ಏನಾಗುತ್ತೆ, ಆ ಪಾಪ ಎಲ್ಲವೂ ಕೂಡ ನಾಶ ಆಗುತ್ತೆ. ಹಾಗೆ ಆ ಪಾಪದ ಹತ್ತಿರ ಜ್ಞಾನ ಬರುವಂತೆ ಮುಷ್ಟಿಕನ ಹತ್ತಿರ ಬಲರಾಮ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಅವರಿಬ್ಬರಲ್ಲಿ ಭಯಂಕರವಾದಂತಹ ಯುದ್ಧ ನಡೀತಾ ಇದೆ, ಕೃಷ್ಣ ರಾಮರಲ್ಲಿ, ಕೃಷ್ಣ ಹಾಗೂ ಚಾಣೂರನಲ್ಲಿ, ಬಲರಾಮ ಹಾಗೂ ಮುಷ್ಟಿಕರಲ್ಲಿ ಯುದ್ಧ ನಡೀತಾ ಇದೆ. ಭಯಂಕರ ಅಂತ ಅವ್ರು ಪೆಟ್ರೋಲ್ ಕೊಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಭಯಂಕರ ಆಗಿಲ್ಲ, ಕೃಷ್ಣ ಹಾಗೂ ರಾಮರಿಗೆ ಇದು ಭಯಂಕರ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಪಿ ಅಪಿ ವಿವಿಧ ತದೀಯಾಭ್ಯಾಸ ಕೌಶಲ್ಯ ಮಾಸಿ ಫಣಿಪತಿಯದು ಪತ್ಯೋ ರಗ್ರತೋ ವ್ಯಗ್ರಮತ್ಯೋಹ ಗತ ಫಲಮತಿ ಯತ್ನಾಭ್ಯಸ್ತ ವಿದ್ಯಾನವಸ್ಥ ಫಲತಿ ಸಹಜ ತೇಜೋ ಬುದ್ಧಿ ಭಾಗಂಕಿಮಗ್ರೇ. ಒಬ್ಬ ಬಹಳಷ್ಟು ಪರಿಶ್ರಮ ಪಟ್ಟು ಅನೇಕ ಓದ್ತಾನೆ ಓದ್ತಾನೆ, ತನಗೊಂದು ತಲೆಯಲ್ಲಿ ಇಟ್ಕೊಳ್ಳಿಕ್ ಆಗೋದಿಲ್ಲ, ಆದ್ರೂ ಕೂಡ ಪರಿಶ್ರಮ ಪಡ್ತಾನೆ, ಇದಾದ್ಮೇಲೆ ಏನು ಏನು ಅಂತ ಬರಿತಾ ಇರ್ತಾನೆ. ಮರುವುಳ್ಳ ಸ್ವಭಾವ ಉಳ್ಳಂತಹ ವ್ಯಕ್ತಿ ಪರಿಶ್ರಮ ಪಟ್ಟು ಓದಿರ್ತಾನೆ, ಒಂದಿಷ್ಟು ಹಂತ ಬಂದಿರ್ತಾನೆ. ಇನ್ನೊಬ್ಬನಿಗೆ ಸಹಜವಾದ ಬುದ್ಧಿವಂತಿ ಕೊಂಡು ಓದಬೇಕು ಅಂತಿಲ್ಲ, ಅವನಿಗೆ ಸಹಜವಾಗಿ ಒಮ್ಮೆ ಕೇಳಿಯೋ ಅಥವಾ ಕೇಳದೇನೆ ಆಲೋಚನೆ ಮಾಡಿಯೋ ಸಹಜವಾಗಿ ಅರ್ಥ ಆಗುವಂತ ಸ್ಥಿತಿ ಅಂತ ಬುದ್ಧಿವಂತ. ಇಂತಹ ಬುದ್ಧಿವಂತ ಪರಿಶ್ರಮವನ್ನು ಪಟ್ಟಿಲ್ಲ, ಪರಿಶ್ರಮವನ್ನು ಪಡಲಿಲ್ಲ ಅಂದ ಮಾತ್ರಕ್ಕೆ ಅಂತಹ ಬುದ್ಧಿವಂತನ ಎದುರುಗಡೆ ಪರಿಶ್ರಮ ಪಟ್ಟಂತಹ ದಡ್ಡನಾದ ವ್ಯಕ್ತಿ ಒಂದು ನಿಲ್ಲಿಕ್ಕೆ ಸಾಧ್ಯ, ಎದುರಂಗಡೆ ಆಗ್ತಾನ ಅವನಿಗೆ, ಹೇಗೆ ಎದುರಂಗಡೆ ಆಗೋದಿಲ್ಲ. ಹಾಗೆ ಕೃಷ್ಣನಲ್ಲಿ ಅವನಲ್ಲಿ ಪರಿಶ್ರಮ ಪಟ್ಟು ದೇಹವನ್ನ ಬೆಳೆಸಿ ಅನೇಕ ಆಹಾರಗಳನ್ನು ಸ್ವೀಕಾರ ಮಾಡಿ ಅನೇಕ ವ್ಯಾಯಾಮಗಳನ್ನು ಮಾಡಿ ಇವನೆಲ್ಲ ಪರಿಶ್ರಮ ಪಟ್ಟು ದೇಹನ ಬೆಳೆಸಿದ್ದಲ್ಲ. ಇವರು ಹಾಗಲ್ಲ, ಹಾಲು ಮಾಂಸ ಇವರೆಲ್ಲ ತಿಂದು ದೇಹವನ್ನು ಬೆಳೆಸಿದವರು. ಅದೇ ರೀತಿ ಅವರು ಅನೇಕ ವ್ಯಾಯಾಮಗಳನ್ನು ಮಾಡಿ ಪುಷ್ಟಿ ಗಳಿಸಿಕೊಂಡಿದ್ದಾರೆ. ಆದರೆ ಅವರ ಈ ಪೆಟ್ಟುಗಳು, ಅವರ ಈ ಪಟುತನ, ಅದೆಲ್ಲವೂ ಕೂಡ ಸಹಜವಾದ ಬಲ ಪ್ರೌಢಿಮೆ ಉಳ್ಳಂತಹ ಕೃಷ್ಣ ಹಾಗೂ ಬಲರಾಮರ ಮುಂದೆ ಅದು ಯಾವ ಫಲಕಾರಿ ಕೂಡ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಶನಿ ಸಮ ಕಠೋರ ಮಲ್ಲಘಾತೋ ಮೃದು ನಿಹರೇರ ಫಲ ಕಲೇವರೇಭೂತ್ ಮೃದು ಸರಸ ಕವೇಪುರ ಕಿಮಿಡ್ಯ ಕಠಿಣ ಪದ ಪ್ರಿಯ ಕಾವ್ಯಕಾರ ಶೀಲ. ಇನ್ನೊಂದು ದಿಟ್ಟನ್ನು ಕೊಡ್ತಾರೆ, ಅವರು ಬಲವಾದ ಪೆಟ್ಟನ್ನು ಹೊಡಿತಾ ಇದ್ದಾರಂತೆ. ಚಾಣೂರ ಮತ್ತು ಮುಟ್ಟಿಕರು ಕಠಿಣವಾದ ಪೆಟ್ಟನ್ನು ಹೊಡಿತಾ ಇದ್ದಾರಂತೆ, ಹೊಡಿತಾ ಇದ್ದಾರಂತ. ಆದರೆ ಕೃಷ್ಣನ ಶರೀರಕ್ಕೆ ಯಾವ ಗಾಯವೂ ಕೂಡ ಆಗ್ತಾ ಇರಲಿಲ್ಲ, ಯಾವ ನೋವು ಕೂಡ ಆಗ್ತಾ ಇರಲಿಲ್ಲ. ಅದೇ ಕೃಷ್ಣ ಒಂದು ಪೆಟ್ಟನ್ನ ಹೊಡೆದ್ರೆ ಅವನ ಗೆಲವೆಲ್ಲವೂ ಕೂಡ ಜರ್ಜರಿತವಾಗ್ತಾ ಇತ್ತಂತೆ. ಅದು ಹೇಗೆ ಅಂತಂದ್ರೆ, ಹೇಗೆ ಸರಸವಾದ ಕವಿಯ ಕಾವ್ಯ ಹೇಗೆ ಕಠಿಣ ಶಬ್ದಗಳನ್ನು ಬಳಸಿ ಯಾವ ಕಾವ್ಯವನ್ನು ರಚನೆ ಮಾಡಿರ್ತಾನೆ, ಅವನ ಕಾವ್ಯವನ್ನು ಹೇಗದು ಗೆಲ್ಲತ್ತೋ ಅದರಂತೆ ಕೃಷ್ಣನ ಆ ಪೆಟ್ಟುಗಳು ಅವನನ್ನ ಜರ್ಜರಿತವನ್ನಾಗಿ ಮಾಡ್ತಾ ಇದೆ, ಅವನ ಎಲುಬುಗಳೆಲ್ಲ ಪುಡಿ ಪುಡಿ ಆಗ್ತಾ ಇವೆ ಅಂತ. ಅವನ ಒಳಗಿನ ಆ ಎಲುಬು ಎಲ್ಲವೂ ಕೂಡ ಜರ್ಜರಿತವಾಗ್ತಾ ಇದೆ, ಕ್ಷಣವರನ್ನು ನಿಲ್ಲಿಕ್ಕಾಗ್ತಾ ಇಲ್ಲ. ಹೀಗೆ ಅವನ್ನ ನಿಗ್ರಹ ಮಾಡ್ತಾ ಕೊನೆಗೆ ಕೃಷ್ಣ ಬಾಲಮಲ್ಲ ಕರ ಚೂರ್ಣಿತ ಭಾಸ್ವನ್ ನಾರಿಕೇಲ ತುಲನಂ ಸಜಗಾಮ ಅನ್ಯಲೋಕ ಗಮನೋದ್ಯತ ಭೀತೋತ್ತಂ ಸ ಕಂಸ ಪರಿಪಂಚಿ ಸುಶಾಂತಿ. ಕೃಷ್ಣ ಅವನು ಹಿಡಿದಂತೆ, ಎರಡು ಕೈಯನ್ನ ಹಿಡಿದು ಎತ್ತಿದ್ದಂತೆ ಚಿಕ್ಕ ಬಾಲಕೃಷ್ಣ. ಅವನು ಎರಡೂ ಕೈಯನ್ನು ಹಿಡಿದು ಎತ್ತಿದ್ದಂತೆ, ಎತ್ತು ರಭಸವಾಗಿ ತಿರುಗಿಸ್ತಾ ಇದ್ದಾನೆ. ಸಾವಿರ ತಿರುಗನ್ನು ತಿರುಗಿಸಿದ್ರಂತೆ ಕೃಷ್ಣ, ಅಲ್ಲೇ ಅವನ ಪ್ರಾಣ ಹೋಗಿತ್ತು. ಅನಂತರದಲ್ಲಿ ಕೃಷ್ಣ ಪ್ರಾಣ ಹೋಗಿದ್ದೆಲ್ಲ ಅವನು ಸುಮ್ಮನೆ ಬಿಡಬಹುದಾಗಿತ್ತು, ಆದ್ರೆ ಎತ್ತು ರಭಸವಾಗಿ ನೆಲ ಕಪ್ಪಳಿಸಿದನಂತೆ. ನೆಲ ಕಪ್ಪಳಿಸಿದಾಗ ಅವನ ತಲೆ ಒಡೆದು ಹೋಳಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಅದ್ ಯಾಕೆ ಕೃಷ್ಣ ಹಾಗ್ಯಾಕೆ ಮಾಡಿದ ಅಂತಂದ್ರೆ, ಅದ್ ಹೇಳ್ತಾರೆ ಕಂಸ ದೊಡ್ಡ ಯಾತ್ರೆ ಮಾಡ್ತಾ ಇದ್ದಾನಲ್ಲಪ್ಪ, ನರಕ ತನಕ ತಮಸ್ಸಿನ ತನಕ ಯಾತ್ರೆ ಆಗಬೇಕಾಗಿದೆ, ಯಾತ್ರೆಗೆ ಹೋಗ್ಬೇಕಾದ್ರೆ ನಿವಾಳಿಸಿಯಲ್ಲಿ ಕಾಯಿ ನೋಡಿಬೇಕಲ್ಲ. ಹಾಗೆ ಕೃಷ್ಣ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಆ ಚಳುವರನ ತಲೆಯನ್ನು ಒಡೆದು ತೆಂಗಿನಕಾಯಿನ ಒಡೆದು ಕಂಸನ ಯಾತ್ರೆ ನಿರ್ವಿಘ್ನವಾಗಿ ಅಂತ ಅದನ್ನ ಮುಹೂರ್ತ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಹೀಗೆ ಚಾಣನ ಸಂಹಾರ ಮಾಡಿದ್ದಂತೆ. ಮೊದಲು ಬಲರಾಮನೊಟ್ಟಿಗೆ ಮುಟ್ಟಿಕನ ಯುದ್ಧ ಪ್ರಾರಂಭ ಆಗಿದೆ, ಆದರೆ ಮುಟ್ಟಿಕ ಮೃತನಾಗೋ ಮೊದಲಿಗೆ ಚಾಣೂರು ಮೃತನಾದಂತೆ. ಯಾಕೆ ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ ಅವನ ಹೆಸರು ಮುಟ್ಟಿಕ ಅಂತ. ಆದರೆ ಅವನೇನಾಗ್ತಾನೆ, ಬಲಸ್ಯ ತಲಘಾತೇನ ನಷ್ಟಂ ಮುಟ್ಟಿಕ ವೀಕ್ಷಿತು ಹಿಯೇವ ಚೂರ್ಣಿತಂ ರೇದೆ ಚಾಣೂರಸ್ಯ ಶಿರಪುರ. ಆದರೆ ಮುಷ್ಟಿಕನಿಗೆ ಬಲರಾಮ ಮುಷ್ಟಿಯ ಗುದ್ದನ್ನು ಕೊಟ್ಟು ಸಂಹಾರ ಮಾಡೋದಿಲ್ಲಂತೆ. ಮುಷ್ಟಿಯ ಗುದ್ದನ್ನು ಅಪೇಕ್ಷೆ ಪಡದೇನೆ, ಕೇವಲ ಅಂಗೈ ಹೊಡೆತದಿಂದಲೇ, ಕಪಾಳದ ಹೊಡೆತದಿಂದಲೇನೆ ಮುಷ್ಟಿಕ ಮೃತನಾಗ್ತಾನಂತ. ಅದಕ್ಕೆ ಚಾಣೂರನಿಗೆ ನಾಚಿಗೆ ಅಂತ. ಅಲ್ಲಪ್ಪ, ಹೆಸರು ಮುಷ್ಟಿಕ ಅಂತ ಇಟ್ಕೊಂಡಿದ್ದಾನೆ, ಹೋಗ್ರಿ ಮುಷ್ಟಿ ಹೊಡೆತಕ್ಕಾದ್ರೂ ಸಾಯ್ಬೇಕೋ ಬೇಡ, ಆ ಮುಷ್ಟಿ ಹೊಡೆತವನ್ನು ಅಪೇಕ್ಷೆ ಪಡದೇನೆ ಅಂಗೈ ಹೊಡೆತದಲ್ಲಿ ಮೃತನಾಗ್ತಾನಲ್ಲ, ಆ ಮರಣ ಹೊಂದೋದನ್ನು ನೋಡ್ಲಿಕ್ಕಾಗೋದಿಲ್ಲ ಅಂತ ಚಾಣೂರ ಮೊದಲೇ ಮೃತನಾದ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಚಾಣೂರ ಮೃತನಾಗಿದ್ದಾನೆ. ನಂತರದಲ್ಲಿ ಬಲರಾಮ ಅದೇ ಹೇಳುವಂತೆ, ಅಂಗೈ ಹೊಡೆತದಿಂದಲೇನೆ ಮುಷ್ಟಿಕನನ್ನ ನಮೇ ಮುಷ್ಟಿ ಪ್ರಹಾರಸ್ಯ ಲಕ್ಷೋಯಮಿತಿ ಲಕ್ಷಯಂ. ಬಲರಾಮನ ಅಂದ್ಕೊಂಡಂತೆ, ಇವನಿಗೆ ಮುಷ್ಟಿಯೇ ಏಟಿ ಹಾಕಬೇಕು ಅಂತ, ಮುಷ್ಟಿ ಏಟು ಬೇಕಾಗಿಲ್ಲ ಅಂಗೈ ಸಾಕು ಅಂತ ಹೇಳಿ ಅಂಗೈ ಹೊಡೆದಿಂದಲೇನೆ ಅವನ ಸಂಹಾರ ಮಾಡಿದ್ದಾನೆ. ಹೀಗೆ ಚಾಣೂರ ಮೃತನಾದ, ಮುಷ್ಟಿಕ ಮೃತನಾದ, ಕೆಲವ ಮಲ್ಲರು ಓಡಿ ಹೋದರು, ಇನ್ನ ಸಣ್ಣ ಪುಟ್ಟ ಮಲ್ಲರನ್ನು ಅಲ್ಲೇ ಸಂಹಾರ ಮಾಡ್ತಾ ಇದ್ದಾನೆ ಭಗವಂತ. ಆ ಹೊತ್ತಿಗೆ ಕಂಸ ಅಲ್ಲಿ ಎತ್ತರದ ಮಂಚದಲ್ಲಿ ಕುಳಿತಂತಹ ಕಂಸ ಆದೇಶ ಮಾಡ್ತಾ ಇದ್ದಾನೆ, ಕೃಷ್ಣ ಮನ್ನಗರ ಬಹಿಷ್ಕೃತ ತತ್ ಪಕ್ಷಿ ಸಮಂ ಮತ್ ಭಟಾನಂದಂ ಮಾರಯತಾಶು. ಅವನು ಹೇಳ್ತಾ ಇದ್ದಾನೆ, ಕೃಷ್ಣನ ಹೊರಗೆ ಹಾಕಿ, ಆ ಕೃಷ್ಣನ ಪಕ್ಷದವರೇನಿದ್ದಾರೆ ಅವರನ್ನೆಲ್ಲ ಹೊರಗಡೆ ಹಾಕಿ, ಆ ನಂದ ಗೋಪರನ್ನ ವಸುದೇವರನ್ನವರನ್ನೆಲ್ಲ ಕೊಂದು ಹಾಕಿ ಹಾಗೆ ಅಂತ ಮಂಚದಲ್ಲಿ ಕೂತಂತಹ ಕಂಸ ಅವರಿಗೆ ಉದ್ವೇಗವನ್ನು ಕಲಿಯಲಿಕ್ಕಾಗದೆ ಇಷ್ಟೆಲ್ಲ ಆ ಕಂಸ ಆದೇಶವನ್ನು ಮಾಡ್ತಾ ಇದ್ದಾನೆ. ನಂತರದಲ್ಲಿ ದೊಡ್ಡ ಸೇನೆಯೇ ಬಂದಿದೆ ಅಂತ. ತದಾಮದಂಧ ಪರಿಗೌರವರೇನಂ, ಕೃಷ್ಣನ ಸುತ್ತರಿದು ದೊಡ್ಡ ಸೇನೆ ಬರ್ತಾ ಇದೆ. ಸೇನೆ ಬಂದಾಗ ಆ ಹೊತ್ತಿನಲ್ಲಿ ಮಾತಲಿ ಇಂದ್ರನ ಸಾರಥಿ ರಥವನ್ನು ಸ್ವೀಕಾರ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇಂದ್ರದೇವರು ರಥವನ್ನು ಕೊಟ್ಟು ಕಳಿಸಿದ್ದಾರೆ, ತಮ್ಮ ರಥವನ್ನ, ತಮ್ಮ ಸಾರಥಿಯನ್ನು ಕೊಟ್ಟು ಆ ರಥವನ್ನು ಕೊಟ್ಟು ಕಳಿಸಿದ್ದಾರೆ. ರಥದ ಜೊತೆಗೆ ಅನೇಕ ಆಯುಧಗಳು, ಬಲಿಷ್ಠವಾದ ಕುದುರೆ, ಅದನ್ನೆಲ್ಲ ಜೋಡಿಸಿ ಆ ರಥವನ್ನು ಕೊಟ್ಟು ಕಳಿಸಿದ್ದಾರೆ. ರಥವನ್ನು ಕಳಿಸಿದಾಗ ಅದಕ್ಕೆ ವಾದರಾಜ ಹೇಳ್ತಾರೆ, ರಥವನ್ನು ಯಾಕೆ ಇಂದ್ರ ಕೊಟ್ಟು ಕಳಿಸಿದ? ಕೃಷ್ಣನಿಗೆ ಹಾಗೆ ಯುದ್ಧ ಮಾಡಬಹುದಾಗಿತ್ತು, ಅಥವಾ ತಾನು ಅಲ್ಲೇ ರಥವನ್ನು ಸೃಷ್ಟಿ ಮಾಡಿ ಯುದ್ಧವನ್ನು ಮಾಡಬಹುದಾಗಿತ್ತು. ಆದರೆ ಇಂದ್ರ ಯಾಕೆ ಕೊಟ್ಟು ಕಳಿಸಿದ ಅಂತಂದ್ರೆ ಅದು ಕೃಷ್ಣ ಯುದ್ಧ ಮಾಡೋದು ಅಂತ ಉದ್ದೇಶ ಅಲ್ಲ, ಅದು ಎರಡೂ ಕೆಲಸ ಆಗುತ್ತೆ ಅಂತ. ಅದರ ಜೊತೆ ಕಂಸನ ಸಂಹಾರ ಮಾಡ್ತಾನಲ್ಲ ಕೃಷ್ಣ, ಕಂಸನ ಸಂಹಾರ ಮಾಡಿದ ಕಂಸನಲ್ಲಿ ಇಬ್ಬರು ಇದ್ದಾರೆ, ಜೀವದ್ವಯಾವೇಶ ಇದೆ. ಒಂದು ಕಾರಣೇನೆ ಇದ್ದಾನೆ, ಮತ್ತೊಬ್ಬ ಭೃಗು ಋಷಿಗಳಿದ್ದಾರೆ. ಆ ಭೃಗು ಋಷಿಗಳು ಕಂಸನ ಸಂಹಾರ ಆದಾಗ ಆ ಭೃಗು ಋಷಿಗಳು ದೇವಲೋಕ ಬರಬೇಕಲ್ಲ, ಆ ದೇವಲೋಕಕ್ಕೆ ಅವರು ಕರುಗಳು ಬರಬೇಕನ್ನೋ ಉದ್ದೇಶದಿಂದ ಆ ರಥವನ್ನ ಮೊದಲಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ ಅಂತ. ದೊಡ್ಡವರು ಬರಬೇಕಾದ್ರೆ ಮೊದಲಿಗೆಲ್ಲ ವಾಹನ ಸಿದ್ಧ ಆಗಿರಬೇಕಲ್ವಾ? ಅದಕ್ಕೋಸ್ಕರ ಇಂದ್ರದೇವರು ಆ ಭೃಗು ಋಷಿಗಳು ಬರೋ ಉದ್ದೇಶದಿಂದ ರಥವನ್ನ ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳ್ತಿದ್ದಾರೆ. ಕೃಷ್ಣ ಆ ರಥದಲ್ಲಿ ಕುಳಿತುಕೊಂಡು ಆ ಆಯುಧಗಳನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲ ಸೇನೆಯನ್ನ ನಿಗ್ರಹ ಮಾಡಿದ್ದಾನೆ. ಕೆಲವರ ಕೈಗಳನ್ನು ಕತ್ತರಿಸಿ ಹಾಕಿದ್ದಾನೆ, ಕೆಲವು ಕಾಲುಗಳನ್ನು ಕತ್ತರಿಸಿ ಹಾಕಿದ್ದಾನೆ, ಕೆಲವರ ಪ್ರಾಣವನ್ನು ತೆಗೆದಿದ್ದಾನೆ. ಕೃಷ್ಣ ರಾಮರಿಬ್ಬರೇ ನಿಂತುಕೊಂಡು ದೊಡ್ಡ ಸೇನೆಯನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅಲ್ಪ ಪಟ್ಟ ಉಳಿದಂತಹ ಸೇನೆ ಓಡಿ ಹೋಗ್ತಾ ಇದೆ. ಹೀಗೆ ಆ ಸೇನೆಯನ್ನೆಲ್ಲ ಸಂಹಾರ ಮಾಡಿದ ಕೃಷ್ಣ. ಹೀಗೆ ಅಲ್ಲಿಯೇ ನಾವು ನೋಡ್ಕೊಂಡು ಬಂದರೆ ಮೊದಲಿಗೆ ಪೂತನಾ ಸಂಹಾರದಿಂದ ಹಿಡಿದುಕೊಂಡು ಇಲ್ಲಿಯ ತನಕ ವಾದರಾಜರ ಒಂದು ಅದನ್ನೆಲ್ಲವನ್ನು ಕೂಡ ದೃಷ್ಟೀಕರಿಸಿಕೊಂಡು ಒಂದು ಚಿಂತನೆಯನ್ನು ಹೇಳ್ತಾರೆ. ಇಡೀ ಅಲ್ಲಿಯ ಪೂತನಾ ಸಂಹಾರದಿಂದ ಹಿಡಿದು ಇಲ್ಲಿಯ ತನಕ ಚಾಣೂರ ಮುಷ್ಟಿಕರ ಸಂಹಾರ ಇಲ್ಲಿಯ ತನಕ ಏನಿದೆ ಅದನ್ನೆಲ್ಲವನ್ನು ನಾವು ಆಲೋಚನೆ ಮಾಡಿದರೆ ಕಂಸ ಒಂದು ಯಾತ್ರೆಗೆ ಹೊರಟಿದ್ದಾನೆ, ತಮಸ್ಸಿಗೆ ಅಂತ ಹೋಗ್ತಾ ಇದ್ದಾನೆ. ಧಾತ್ರಿಂ ಪ್ರಾಕ್ ಪರಿಪೋಷಣಾಯ, ಅಲ್ಲಿ ಹೋದಾಗ ಅಲ್ಲಿ ರಕ್ಷಣೆಗೆ ಅಂತ ಬೇಕಲ್ವಾ? ಅಲ್ಲಿ ಹೋದಾಗ ಅಲ್ಲಿ ಅವನು ನೋಡ್ಕೊಳ್ಳಿಕ್ಕೆ, ಅವನ ಪೋಷಣೆ, ಲಾಲನ ಪೋಷಣೆ ಸಕಾಲ ಕೊಡಬೇಕು ಅಂತ, ಅದಕ್ಕೋಸ್ಕರ ಅಂತ ಮೊದಲೇ ಸಾಕು ತಾಯಿ ಅದ ಪೂತಿಯನ್ನು ಕೊಟ್ಟು ಕಳಿಸಿದ. ಧಾತ್ರಿಂ ಪ್ರಾಕ್ ಪರಿಪೋಷಣಾಯ ಪತಗಂ ವಾತಂ ವಿಲಾಸಾಯ ತನ್ನ. ನಂತರದಲ್ಲಿ ಕೃಷ್ಣ ತೃಣಾವರ್ತನ್ನು ಕೊಟ್ಟು ಕಳಿಸಿದ. ಯಾಕೆ? ಅಲ್ಲಿ ಕಂಸ ಇದ್ದಾಗ ರಾಜ ಸಾಮಾನ್ಯನಾದ ವ್ಯಕ್ತಿಯಲ್ಲ, ರಾಜ ಇದ್ದಾಗ ರಾಜವೈಭೋಗ ಬೇಕು ಅವನಿಗೆ, ಅದಕ್ಕೆ ರಾಜನಿಗೆ ವಿಹಾರಕ್ಕೆ ತಂಪು ಗಾಳಿ ಬೇಕು ಅಂತ ತೃಣಾವರ್ತನ್ನು ಕೊಟ್ಟು ಕಳಿಸಿದ. ವಾತಂ ವಿಲಾಸಾಯ ತನ್ ವತ್ಸಾನೋ ವೃಷಧೇ ನೌಕಾನಿಧಿತಿಜಾನ್ ತದ್ಭಾರ ಓಢ ನಿಮ. ರಾಜ ಹೋಗಬೇಕಾದ್ರೆ ರಾಜನ ಸೊತ್ತನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಅಂತ ಬಂಡಿಗಳು ಬೇಕು, ಅದರಲ್ಲಿ ಆ ಬಂಡಿಯನ್ನು ಹೊರಲಿಕ್ಕೆ ಅಂತ ಆ ಕುದುರೆಗಳು ಅಥವಾ ಎತ್ತುಗಳು ಏನೋ ಬೇಕು. ಅದಕ್ಕೆ ಅಂತ ಕೃಷ್ಣ ಏನು ಮಾಡಿದ, ವತ್ಸಾಸುರ, ಧೇನುಕಾಸುರ, ಕೇಶಿ, ಹಾಗೆ ವೃಷ ಕೇಶಿ ಎಂಬಂತಹ ಅಸುರ, ಹಾಗೆ ರಾಸರೂಪನಾದ ಅಸುರ, ಈ ಎಲ್ಲ ಅಸುರನ್ನ ಸಂಹಾರ ಮಾಡ್ತಾ ಇದ್ದಾರೆ. ಯಾಕೆ? ನೀವೆಲ್ಲ ಆ ಕಂಸನ ಸೊತ್ತನ್ನೆಲ್ಲ ಹೊತ್ಕೊಂಡು ಹೋಗಿ ಅಂತ ಅವ್ರನ್ನೆಲ್ಲ ಸಂಹಾರ ಮಾಡಿದ್ರು. ಹೊತ್ಕೊಂಡು ಹೋಗ್ಲಿಕ್ಕೆ ಬಂಡಿ ಬೇಕಲ್ಲ, ಅದಕ್ಕೆ ಶಕಟಾಸನ ಸಂಹಾರ ಮಾಡಿದ್ದಾನೆ. ಅಶ್ವೇಭೋ ರಜಕಂಚ ಮಾತುಲ ಕೃತೆ, ಇಭ ಆನೆಯನ್ನು ಕೂಡ ಕೊಟ್ಟು ಕಳಿಸಿದ್ದಾನೆ. ಯಾಕೆ? ಅವನು ಸಾಮಾನ್ಯ ಹೊತ್ಕೊಂಡು ಹೋಗಪ್ಪ ಅಂತ ಕೋಲೆಯಾಪಿಡ ಆನೆಯನ್ನು ಕೊಟ್ಟು ಕಳಿಸಿದ್ದಂತೆ. ಇನ್ನ ಅವನು ಕಂಸ ಅಲ್ಲಿರಬೇಕಾದ್ರೆ ಕಂಸ ದಿವಸ ಎಷ್ಟಂತ ಒಂದೇ ಬಟ್ಟೆಯನ್ನು ಹಾಕೊಳ್ಳಿಕ್ ಸಾಧ್ಯ? ಆ ಬಟ್ಟೆಗಳೆಲ್ಲ ಶುದ್ಧ ಆಗಿರಬೇಕು, ಸ್ವಚ್ಛವಾದ ವಸ್ತ್ರಗಳು ಬೇಕು ದಿವಸ ದಿವಸಕ್ಕೆ ಅಂತ ಅವನ ಅಗಸರನ್ನ ರಜಕರನ್ನು ಕೊಟ್ಟು ಕಳಿಸಿದ್ದಾರೆ. ಅಶ್ವೇಭೋ ರಜಕಂಚ ಮಾತುಲ ಕೃತೆ, ತನ್ನ ಸೋದರ ಮಾವ ತಾನೆ, ಎಷ್ಟಾದ್ರೂ ತನ್ನ ಸೋದರ ಮಾವ, ಸೋದರ ಮಾವನ ಮೇಲೆ ಅಂತಃಕರಣ ಪ್ರೀತಿ ಕೃಷ್ಣನಿಗಿದೆ ಅನ್ನೋ ಉದ್ದೇಶದಿಂದ ಹೀಗೆ ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಸಂಪ್ರೇಷ್ಯ ಮಲ್ಲಾಂಶ ತತ್ ಸೇನಾ. ಹಾಗೆ ಈ ರಥ ಏನು ಹೋಗಿದೆ, ಈ ರಥಕ್ಕೆ ಧ್ವಜ ಬೇಕು ಅಂತ ಆ ಬಕಾಸುರನನ್ನ ಬಕಪಕ್ಷ ಧ್ವಜ ಅಂತ ಅದಕ್ಕೆ ಬಕಪಕ್ಷನ ಧ್ವಜವನ್ನಾಗಿ ಮಾಡಿ ಆ ರಥದಲ್ಲಿ ಎಲ್ಲವನ್ನ ಆ ಶಕಟದಲ್ಲಿ ಎಲ್ಲವನ್ನ ಹಾಕಿ ಕೊಟ್ಟು ಕಳಿಸ್ತಾ ಇದ್ದಾನೆ. ಹಾಗೆ ಮಲ್ಲಾಂಶ ತತ್ ಸೇನಾಂ ಪ್ರೇಷಯತಿ ಸ್ಮ ಗಾಢ ತಮಸೆ, ಅವನ ವಿಹಾರಕ್ಕೆ ಅವನ ವೈಭವಕ್ಕೆ ಅಂತ ಮಲ್ಲರನ್ನ ಸೇನೆಯನ್ನ ಎಲ್ಲವನ್ನ ಕೊಟ್ಟು ಕಳುಹಿಸಿ ಗಾಢ ತಮಸೆ ಸಂಪ್ರೇಷಯಿಷ್ಯನ್ ಕ್ರಮ. ಹೀಗೆ ರಾಜನನ್ನು ಕಳಿಸುವ ಮೊದಲಿಗೆ, ತನ್ನ ಸೋದರ ಭಾವನ್ನು ಕಳಿಸುವ ಮೊದಲಿಗೆ ಎಲ್ಲ ವ್ಯವಸ್ಥೆಗಳನ್ನು ಕೃಷ್ಣ ಸರಿಯಾಗಿ ಮಾಡಿದ್ದಾನೆ. ಯಾವ ವ್ಯವಸ್ಥೆಯಲ್ಲಿ ಕೊರತೆ ಯಾವುದೂ ಕೂಡ ಇಲ್ಲ, ಸರಿಯಾದ ವ್ಯವಸ್ಥೆಯನ್ನು ಮಾಡಿ ಎಲ್ಲರನ್ನ ಕೃಷ್ಣ ಕೊಟ್ಟು ಕಳಿಸಿದ್ದಾನೆ. ನಂತರದಲ್ಲಿ ಕಂಸ ಸಿಟ್ಟಿಗೆದ್ದು ಎದ್ದು ತಿರುಗಿದ್ದಾನಂತೆ, ತನ್ನ ಖಡ್ಗೆಯಲ್ಲಿ ಚರ್ಮೆಯಲ್ಲಿ ಅಂತ ಖಡ್ಗ ಚರ್ಮವನ್ನು ಹಿಡಿದು ಕೃಷ್ಣನನ್ನ ತಾನು ಹೊಡಿಬೇಕು ಅಂತ ತಿರುಗಿ ಹೀಗೆ ಖಡ್ಗವನ್ನು ತೆಗೆಯುವ ಹೊತ್ತಿಗೆ ಅಲ್ಲೆಲ್ಲೋ ರಂಗದಲ್ಲಿದ್ದಂತಹ ಕೃಷ್ಣ ಚಂಡ ಅಂತ ಆ ಮಂಚಕ್ಕೆ ಹರತಾ ಇದ್ದಾನೆ. ಮೇಲುಗಡೆ ಎತ್ತರದ ಆ ಮಂಚ ಏನಿತ್ತು ಅಲ್ಲಿಗೆ ನೇರವಾಗಿ ನೆಗೆದಿದ್ದಾನೆ ಕೃಷ್ಣ. ನೆಗೆದು ತಕ್ಷಣದಲ್ಲಿ ಅವನು ಕೃಷ್ಣನ್ನು ಹೊಡಿಬೇಕು ಅಂತ ಖಡ್ಗ ಎತ್ತುವ ಮೊದಲಿಗೆ ಕೃಷ್ಣವನ್ನು ಮುಡಿಗೆ ಕೈ ಹಾಕಿದನಂತೆ. ಮುಡಿ ಕೈ ಹಾಕಿದರೆ ಕಿರೀಟ ಉರುಳಿಬಿತ್ತು, ಆ ಕೈಗೆ ಮುಡಿ ಸಿಕ್ಕಿದೆ, ಅವನ ಜಟೆ ಸಿಕ್ಕಿದೆ. ಕೃಷ್ಣನನ್ನು ನೆಲಕ್ಕೆ ಉರುಳಿಸಿದ, ನೆಲಕ್ಕುರುಳಿಸಿ ಅವನ ಮೈ ಮೇಲೆ ಕೂತು ಒಂದು ಮುಷ್ಟಿ ಗುದ್ದನ್ನು ಕೊಟ್ಟು ಅವನು ಸಂಹಾರ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣೋಥೋ ಬಹಿರಾಜಗಾಮನಗರ ಕಂಸಸ್ಥ ದೇಹಾಭಿದಾತ್ ಚಕ್ಷುಶ್ರೋತ್ರ ಮುಖಾಕ್ಷಿ ಪಾಲನ ಪರೈಹಿ ಸ್ವೀ ಸಮೇತೈ ಸುರೈಹಿ. ಅವನು ಹೇಳಿದ್ದ, ಕೃಷ್ಣಂ ಮನ್ ನಗರಾತ್ ಬಹಿಷ್ಕೃತ. ಈ ಕೃಷ್ಣ ನಮ್ಮ ವಂಚಕವನ್ನೆಲ್ಲ ಹೊರಗಡೆ ಹಾಕಿ, ಹಾಗೆ ಅವನ ಪಕ್ಷದವರು ಯಾರಿದ್ದಾರೆ ಅವನ್ನೆಲ್ಲ ಹೊರಗಡೆ ಹಾಕಿ, ಅವನ ಪಕ್ಷದವ್ರನ್ನೆಲ್ಲ ಹೊರಗಡೆ ಹಾಕಿ ಅಂತೆಲ್ಲ ಆ ಕಂಸ ಎಲ್ಲ ಆದೇಶ ಮಾಡಿದ್ದ. ಕೃಷ್ಣ ಹೇಳ್ತಾನೆ, ನೀನು ನಮಗೆ ಸೋದರ ಮಾಮ, ಹಿರಿಯ, ನಿನ್ನ ಆದೇಶವನ್ನು ನಾನು ಪರಿಪಾಲನೆ ಮಾಡಬೇಕು. ಆದ್ದರಿಂದ ನಾನು ಚಾಚೂ ತಪ್ಪದೆ ನಿನ್ನ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದೇನೆ. ನೀನೇನ್ ಹೇಳ್ತಾ ಇದ್ದಿ, ನಿನ್ನ ನಗರದಿಂದ ನನ್ನನ್ನು ಹೊರಹಾಕಬೇಕು ಅಂತ ಹೇಳ್ತಾ ಇದ್ದಿ ತಾನೆ? ಆಯ್ತು, ನಿನ್ನ ನಗರದಿಂದ ನನ್ನ ಹೊರಹಾಕಿದ್ದೇನೆ ಅಂತ ಹೇಳಿ ಕೃಷ್ಣ ಅವರ ಶರೀರದಿಂದ ಹೊರಬಂದ ಅಂತ ಹೇಳ್ತಾ ಇದ್ದ. ಮತ್ತೇನು ಹೇಳಿದಿ, ನೀನು ಹೋಗೋದು ಮಾತ್ರ ಅಲ್ಲ, ನಿನ್ನ ಜೊತೆ ನಿನ್ನ ಸಂಗಡಿಗರಿಗೆಲ್ಲ ಹೋಗಬೇಕು ಅಂತ ಹೇಳಿದ್ದಾನೆ. ನನ್ನ ಸಂಗಡಿಗರು ಯಾರು? ಸೂರ್ಯ, ಚಂದ್ರ, ದಿಗ್ದೇವತೆಗಳು, ಎಲ್ಲ ದೇವತಾ ಸಮೇತನಾಗಿ ನಾನು ಹೊರಬರ್ತಾ ಇದ್ದೇನೆ ಅಂತ ಕೃಷ್ಣ ಅವನ ಶರೀರದಿಂದ ತನ್ನ ಪರಿವಾರ ಸಮೇತ ದೇವತೆಗಳಿಂದ ಸಮೇತನಾಗಿ ಹೊರಬರ್ತಾ ಇದ್ದಾನೆ ಅಂತ ಸಾರಸ್ಯವಾಗಿ ರಾಜರು ಹೇಳ್ತಾ ಇದ್ದಾರೆ. ಹೀಗೆ ಹೇಳ್ತಾ ಕಂಸೋಂತರ ವ್ರತ ಗರ್ವ ಪರ್ವತ ವರಹ ಪುರಸ್ಯ ಘಾತಾಹತ ವಕ್ತ್ರಂ ದರ್ಶಯಿತುಂ ಸುಲಜ್ಜ ಸುಲಜ್ಜಿತ ಇವ ಪ್ರತಗ್ರಮಂಧಂತಮಃ ಅನ್ಯಶ್ರೀರಮಣಸ್ಯ ಧಾಮ ಸುಮಹಸ್ತುಮಂ ಜಗಾಮದ್ವಿಷ ಯುಕ್ತಂ ಮಾಂ ಹರಿರಗ್ರಹೀತ್ ಕರುಣಯೇತ್ಯ ಶ್ರವ್ಯ ಭವ್ಯೋತ್ಸವ. ಅವನಿಗೆ ನಾಚಿಕೆ ಆಯ್ತಂತೆ, ಬಹಳ ನಾಚಿಕೆ ಆಯ್ತು. ಯಾಕೆಂದ್ರೆ ಎಂತಹ ರಾಜ ಅವನು, ಭೋಜ ಕುಲದ ಅರಸ ಕಂಸ, ಅಂತಹ ಅರಸನಾದಂತಹ ಕಂಸನನ್ನ ಭೂತಸ್ಯ ಘಾತಾಹತ ಚಿಕ್ಕ ಮಗು ಅವನಿಗೆ ಹೊಡಿತಾ ಇದೆ ಅಂತಂದ್ರೆ ಅವನು ನಾಚಿಕೆ ಆಯ್ತಂತೆ. ಅದಕ್ಕೆ ಅವನ ಮುಖ ತೋರಿಸ್ಲಿಕ್ಕಾಗಲಿಲ್ಲಂತೆ. ಅದಕ್ಕೆ ಮುಖವನ್ನು ತೋರಿಸಿದೆ ಅವನು ಏನು ಮಾಡಿದ ಅಂತಂದ್ರೆ, ಮುಖವನ್ನು ತೋರಿಸ್ಲಿಕ್ಕಾಗದಾದಾಗ ಏನ್ ಮಾಡ್ತಾರೆ, ಕತ್ತಲು ಕೊನೆ ನಡ್ಕೊಳ್ತಾರಂತೆ. ಕತ್ತಲು ನಡ್ಕೊಂಡಾಗ ಅವ್ರ ಮುಖ ತೋರೋದಿಲ್ಲ ನೋಡಿ. ಹಾಗೆ ಕಂಸನಿಗೆ ಜಗತ್ತಿಗೆ ತನ್ನ ಮುಖವನ್ನು ತೋರಿಸ್ಲಿಕ್ಕೆ ನಾಚಿಕೆ ಆಯ್ತಂತೆ. ಅದಕ್ಕೆ ಬಹಳಷ್ಟು ಕತ್ತಲು ಪ್ರದೇಶಕ್ಕೆ ಹೋದಂತೆ. ಅಷ್ಟಿಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ಕತ್ತಲು ಪ್ರದೇಶಕ್ಕೆ ಹೋದರೆ ಯಾರಾದ್ರೂ ಬೆಳಕನ್ನು ಚೆಲ್ಲಿ ತೋರಿಸಬಹುದು, ನೋಡಬಹುದು. ಅದಕ್ಕೋಸ್ಕರ ಎಲ್ಲಿ ಬೆಳಕೇ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಮಸ್ಸಿಗೆ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಮುಖವನ್ನು ತೋರಿಸಲಿಕ್ಕೆ ನಾಚಿಕೆಯಾಗಿ ಕಂಸ ತಮಸ್ಸಿಗೆ ಹೋಗಿದ್ದಾನೆ. ಇನ್ನೊಬ್ಬ ಅಲ್ಲಿರುವಂತಹ ಭೃಗು ಋಷಿಗಳು ಅವರು ಕೃಷ್ಣ ಕೈ ಹಿಡಿದಿದ್ದಾನೆ ಅಂತ ಉದ್ದೇಶದಿಂದ ಸಂತೃಪ್ತನಾಗಿ ಅವನು ದೇವಲೋಕಕ್ಕೆ ಸೇರಿದ್ದಾರೆ ಋಷಿಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ. ಹೇಗೆ ಸಂಹಾರ ಮಾಡಿದ? ಅವನ ಕೆಳಗುರುಳಿಸಿದ, ಒಂದು ಗುದ್ದನ ಕೊಟ್ಟ, ಸಂಹಾರ ಮಾಡಿಬಿಟ್ಟು. ಅವನ ಶರೀರದಲ್ಲಿ ಯಾವ ಗಾಯಗಳು ಇಲ್ಲ, ಒಂದು ರಕ್ತದ ಗುರುತು ಕೂಡ ಇಲ್ಲ. ಯಾವ ಗುರುತು ಇಲ್ಲದಂತೆ ಸುಲಭವಾಗಿ ಕೃಷ್ಣ ಸಂಹಾರ ಮಾಡಿದ. ಯಾಕಾಗಿ ಸಂಹಾರ ಮಾಡಿದ? ಆ ಸೇನೆಯನ್ನೆಲ್ಲ ಸಂಹಾರ ಮಾಡಬೇಕಾದ್ರೆ ಕೃಷ್ಣ ಕೆಲವರ ಕೈಗಳನ್ನು ಕತ್ತರಿಸಿ ಹಾಕಿದ, ಕಾಲುಗಳನ್ನು ಕತ್ತರಿಸಿ ಹಾಕಿದ, ಶರೀರವನ್ನೇ ಛಿದ್ರ ವಿಚ್ಛಿದ್ರವನ್ನಾಗಿ ಮಾಡಿದ. ಆದರೆ ಕಂಸನ ಶರೀರವನ್ನು ಮಾತ್ರ ಹಾಗೇ ಇಟ್ಟು ಸಂಹಾರ ಮಾಡಿದ್ದಾನೆ. ಯಾಕಾಗಿ ಮಾಡಿದ ಅಂತಂದ್ರೆ, ಸಂಚೂರ್ಣಿತಾಂಗ ಕತಿಚಿತ್ ಸಹತ್ವ ಛಿನ್ನಾಂಗ ಸಂಧಿಂಶ ತಥಾನ ಕಂಸಂ ಜಘಾನ ಕಾಯಂ ಪರಿರಭ್ಯ ದೌರ್ಭ್ಯ ಪತ್ನಿಯಾರುದಂತ್ಯ ಇವ ದರ್ಶಯಿಷ್ಯನ್. ಅದಕ್ಕೆ ರಾಜ ಹೇಳ್ತಾರೆ, ಕೃಷ್ಣ ಅನ್ನಂತೆ, ಪಾಪ ಇಬ್ಬರು ಹೆಣ್ಣಂದರಿದ್ದಾರೆ ಕಂಸನಿಗೆ, ಆ ಇಬ್ಬರು ಹೆಣ್ಣಂದರು ಕೂಡ ಈ ಕಂಸನ ಶರೀರವನ್ನು ಅಲಂಗ ಮಾಡ್ಕೊಂಡು ಚೆನ್ನಾಗಿ ಗೊಳೋ ತಳ್ಳಿ ಅಂತ ಆ ಶರೀರವನ್ನು ಗಾಯ ಮಾಡದೇನೆ ಹಾಗೆ ಉಳಿಸಿ ಸಂಹಾರ ಮಾಡಿದ್ದಾರೆ ಅಂತ. ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಹೆಣ್ಣಂದರು ಅವನಿಗೆ. ಆದ್ದರಿಂದ ಆ ಅಸ್ಥಿ ಪ್ರಾಸ್ತಿ ಇಬ್ಬರು ಕೂಡ ಗಾಯಲ್ ಮೈಯೆಲ್ಲ ಗಾಯ ಆಗಿತ್ತು, ರಕ್ತ ಸಿಕ್ತಾ ಆಗಿತ್ತು, ಅದೆಲ್ಲ ಹರಿತಾ ಇತ್ತಂದ್ರೆ ಹೇ ಪಾಪ ಅಲಿಂಗನ ಮಾಡ್ಕೊಂಡು ಅಳಬೇಕು. ಅದಕ್ಕೋಸ್ಕರ ಇಬ್ಬರು ಕೂಡ ಚೆನ್ನಾಗಿ ಅವನ ಶರೀರನ ಅಲಿಂಗನ ಮಾಡ್ಕೊಂಡು ಅಳಲಿ ದುಃಖವನ್ನು ಪಡಲಿ ಅಂತ ಉದ್ದೇಶದಿಂದ ಆ ಶರೀರವನ್ನು ಗಾಯಗೊಳಿಸದೇನೆ ಹಾಗೆ ಕೃಷ್ಣ ಸಂಹಾರ ಮಾಡಿದ ಅಂತ ಸೊಗಸಾಗಿ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಯಮಿ ವೃಂದ ಮನಶ್ಚಂದ್ರ ಶ್ರಮಂ ಪರಿಹರನ್ನಿಮ ಯಮುನಾಕೂಲ ಮಗಮತ್ ವಿಮುಲಿ ಕರ್ತ ಮಂಜಸ. ಕೃಷ್ಣ ಹೀಗೆ ಅವನ ಸಂಹಾರ ಮಾಡಿ, ಕಂಸನ ಸಂಹಾರ ಮಾಡಿ ನಂತರದಲ್ಲಿ ಯಮುನಾ ನದಿಗೆ ಹೋಗ್ತಾ ಇದ್ದಾನಂತೆ. ಆ ಹೊತ್ತಿಗೆ ಸಾಯಂಕಾಲದ, ಇನ್ನು ಸಾಯಂಕಾಲ ಆಗಬೇಕು ಆ ಹೊತ್ತಿಗೆ ಕೃಷ್ಣ ಯಮುನಾ ನದಿಗೆ ಸ್ನಾನಕ್ಕೆ ಅನ್ಸೋದು. ಯಾಕೆ ಅಷ್ಟೆಲ್ಲ ಬೆಳಗಿನಿಂದ ಸಾಯಂಕಾಲ ಅಷ್ಟರನ್ನು ಸಂಹಾರ ಮಾಡಿ ತಾನು ಶುದ್ಧನಾಗಬೇಕು ಸ್ನಾನಕ್ಕೆ? ಎಲ್ಲ ತಾನು ಶುದ್ಧನಾಗಬೇಕು ಅಂತಲ್ಲ, ಯಮುನಾ ಕೂಲ ಮಗಮತ್ ವಿಮಲೀಕರ್ತು ಮಂಗಸ, ಯಮುನೆಯನ್ನು ಶುದ್ಧಗೊಳಿಸಬೇಕು. ಯಾಕೆ ಇಷ್ಟು ಜನ ಎಲ್ಲ ದುಷ್ಟರು, ಅನೇಕ ಜನ ಅವರೆಲ್ಲ ಬಂದು ಆ ಯಮುನಾ ನೀರನ್ನ ಸೇವಿಸ್ತಾ ಇದ್ರು, ಅವರೆಲ್ಲ ಮೃತರಾಗಿ ಬಿಟ್ಟಿದ್ದಾರಲ್ಲ, ಇನ್ನೋರು ಬರೋ ಚಿಂತೆ ಇಲ್ಲ, ಅದಕ್ಕೋಸ್ಕರ ಈಗ ಅದನ್ನ ಪ್ಯೂರಿಫೈ ಮಾಡಿಬಿಡೋಣ, ಶುದ್ಧವನ್ನ ಮಾಡಿಬಿಡೋಣ ಅಂತ ಕೃಷ್ಣ ಯಮುನಾ ನದಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದ. ಪ್ರೋಮ್ನಾಮರ್ಷಣ ಕಾರಿಣ ಶ್ರವಣ ತತ್ತಬೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಪ್ಲಘ್ಯರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತ ಸರ್ಗೋಯಂ ಏಕಾದಶ. ಹೀಗೆ ರೋಮಾಂಚನಕಾರಿಯಾದ ಭಗವಂತನ ಚರಿತ್ರೆ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾ ಇದೆ, ಚಿಂತನೆ ಮಾಡುವ ಭಕ್ತರಿಗೆ ಅನೇಕ ಅಭೀಷ್ಟಗಳನ್ನು ಪೂರೈಸ್ತಾ ಇದೆ, ಅನೇಕ ಅರ್ಥಗಳನ್ನು ತೋರಿಸ್ತಾ ಇದೆ. ಅಂತಹ ರಾಜರ ಈ ಕೃತಿ ನಡೆಯುವಾಗ ದೇವತೆಗಳು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅಂತಹ ರಾಜರ ಧರ್ಮೇಶ್ವರದಲ್ಲಿ 11 ಸರ್ಗಳು ಮುಕ್ತಾಯಗೊಂಡಿದೆ. ನಂತರದಲ್ಲಿ ಕೃಷ್ಣ ಉಗ್ರಸೇನನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾನೆ. ಉಗ್ರಸೇನನಿಗೆ ಪಟ್ಟಾಭಿಷೇಕ ಹೇಗಾಯ್ತು? ಅವನು ಪಟ್ಟಾಭಿಷೇಕ ಒಪ್ಪಿದನ? ಅವನು ಏನು ಕೇಳಿಕೊಳ್ತಾನೆ ಇತ್ಯಾದಿ ಕಥಾಭಾಗ. ಹಾಗೆ ಇಲ್ಲಿ ರಾಜರು ರಾಜನೀತಿಯನ್ನು ತೋರಿಸ್ತಾರೆ. ರಾಜನೀತಿ, ಕೃಷ್ಣ ಅಲ್ಲಿ ಮಂತ್ರಿ ಆಗಿದ್ದ, ಮಂತ್ರಿ ಸೇನೆ ಮಧ್ಯದಲ್ಲಿ ತಾನೂ ಒಬ್ಬ ಅಂತ ಇದ್ದ. ಹಾಗೆ ಮಂತ್ರಿಗಳು ಹೇಗಿದ್ದರು, ಅಲ್ಲಿಯ ರಾಜನೀತಿ ಏನಿತ್ತು, ಅದೆಲ್ಲ ಬಹಳ ಸೊಗಸಾಗಿ ಇವತ್ತು ರಾಜನೀತಿ ರಾಜಕಾರಣಿಗಳು ಎಲ್ಲರೂ ಕೂಡ ಅನುಸರಿಸಬಹುದಾದ ಅನುಸರಿಸಲೇಬೇಕಾದಂತಹ ಏನೊಂದು ರಾಜನೀತಿ, ಅದನ್ನ ರಾಜರು ಬಹಳ ಸೊಗಸಾಗಿ ನಿರೂಪಣೆ ಮಾಡ್ತಾರೆ. ರಾಜರು ಬಾಲಸನ್ಯಾಸಿಗಳು, ಚಿಕ್ಕ ವಯಸ್ಸಿನಲ್ಲಿ ಆಶ್ರಮವನ್ನು ಸ್ವೀಕಾರ ಮಾಡಿದರು. ಆಶ್ರಮವನ್ನು ಸ್ವೀಕಾರ ಮಾಡಿದವರು ನಿಜವಾದ ಸನ್ಯಾಸದಲ್ಲಿದ್ದರು, ಸನ್ಯಾಸದಲ್ಲೇ ಇದ್ದವರು. ಅಂಥವರು ಎಷ್ಟರ ಮಟ್ಟಿಗೆ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ ಅಂತನ್ನೋದು ಒಂದೊಂದು ಗ್ರಂಥವನ್ನು ನೋಡಿದಾಗ ತಿಳಿಯುತ್ತೆ. ರಾಜ ರುಗ್ಮಿಣೀಶನಿಗೆ ಅದರಲ್ಲೂ ವಿಶೇಷವಾಗಿ ಅವರ ಮಹತ್ವವನ್ನು ತೋರಿಸಿಕೊಡ್ತಾ ಇದೆ. ರಾಜರು ಅದನ್ನ ಸೊಗಸಾಗಿ ತೋರಿಸ್ತಾರೆ. ಇತ್ಯಾದಿ ಕಥಾಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀ ಗುರು ಮಂತ್ರೇಶ್ವರ ತಪಸ್ವಿನೋ ದಾನ ಪರ ಯಶಸ್ವಿನೋ ಮನಸ್ವಿನೋ ಮಂತ್ರ ವಿದಸ್ವ ಮಂಗಳಾ ಕ್ಷೇಮಂ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ತದೇ ಸ್ಪರ್ಶಿತಂ ದೃಶ್ಯಂ ಯಾಂತಿ ದುಃಖಾನಿ ನಾಮಕಃ. ಅಕ್ಷರೋ ಯೋಜರಸ್ರವ ದೇವಾಮೃತಃ ಶಿಕ್ಷುಗಂ ಯಸ್ಯ ಶಿಷ್ಯಂ ಸದಾ ಜಾತಿಕಂ ಶೇನಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ.